ಒನ್ಸ್ ಫಾರ್ ಆಲ್ ಗಾನ್. ಆಗ ಕಾಲ ಎಷ್ಟು ಮಹತ್ವ, ಕಾಲವನ್ನು ಸ್ವಲ್ಪ ಕೂಡ ವ್ಯರ್ಥ ಮಾಡಿಕೊಳ್ಳದೆ ಅದು ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನೋದಕ್ಕೆ ಕಾನ್ಸೆಪ್ಟ್ ಬಹಳ ಮುಖ್ಯ. ಇಂಥ ಋತುಗಳು, ಋತುಗಳು ನಿಮಗೆ ಆರು ಋತುಗಳಾಗಿಬಿಟ್ರೆ, ಮೂರಾದಾಗ ಅಯನ, ಮೂರಾದರೆ ಅಯನ ಆರು ತಿಂಗಳು, ಆರಾದರೆ ವರ್ಷ, ಅಲ್ಲಿಗೆ ಒಂದು ವರ್ಷ ಋತುಗಳು. ಮೂರು ಋತು ಆದಾಗ ಒಂದು ಅಯನ, ಅದು ಉತ್ತರಾಯಣ ದಕ್ಷಿಣಾಯನ. ಉತ್ತರಾಯಣ ದೇವತೆಗಳಿಗೆ ಹಗಲು, ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ. ಅದಕ್ಕೆ ಉತ್ತರಾಯಣದಲ್ಲಿ ಶುಭ ಕಾರ್ಯಗಳಿಗೆ ಭಾರಿ ಶ್ರೇಷ್ಠ, ದೇವತೆಗಳ ಕಾಲ. ದಕ್ಷಿಣಾಯನ ರಾತ್ರಿ ಕಾಲ ಆದ್ದರಿಂದ ನೈಟ್ ಟೈಮ್ ಇದ್ದಾಗ ಯಾವ ಆಫೀಸು ವರ್ಕ್ ಮಾಡೋದಿಲ್ಲಲ್ಲ, ಆ ಟೈಪ್ ಅದು ದಕ್ಷಿಣಾಯನದ ಎಷ್ಟೋ ಕಾರ್ಯಗಳ ನಿಷಿದ್ಧ. ಅದರಲ್ಲೂ ಕೂಡ ಈ ಪಕ್ಷಮಾಸ ಬರುತ್ತಲ್ಲ, ಅದೆಲ್ಲ ಚಾತುರ್ಮಾಸದಲ್ಲಿ ಬರುತ್ತೆ. ಚಾತುರ್ಮಾಸ ಅನ್ನೋ ದೇವತೆಗಳಿಗೆ ರಾತ್ರಿ ಕಾಲ, ರಾತ್ರಿ ಕಾಲವಾದ್ದರಿಂದ ರಾತ್ರಿ ಕಾಲದ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ರೆ ಅರ್ಥ ಇಲ್ಲ, ವರ್ಕ್ ಮಾಡೋದಿಲ್ಲ. ಆದ್ದರಿಂದ ಮದುವೆಗೆ ಎದುವೆ ಮಾಡೋಕ್ಕೆ ಬರೋದಿಲ್ಲ. ವಿವಾಹ, ಉಪನಯನ, ಚೌಲ ಇತ್ಯಾದಿ ಯಾವ ಕಾರ್ಯಗಳು ಕೂಡ ದಕ್ಷಿಣಾಯನದಲ್ಲಿ ಬರೋದಿಲ್ಲ. ಉಪನಯನ ಸರ್ವಥಾ ಬರೋದಿಲ್ಲ. ವಿವಾಹ ಮಧ್ಯ ಸ್ವಲ್ಪ ತುಳಸಿ ವಿವಾಹದಿಂದ ಚಾತುರ್ಮಾಸ ಮುಗಿದ ತಕ್ಷಣ ಚಾತುರ್ಮಾಸದ ಒಳಗೆ ವಿವಾಹಕ್ಕೆ ಅವಕಾಶ ಇರ್ತದೆ ಅಷ್ಟೇ. ಇದು ಸಾಮಾನ್ಯವಾಗಿ ವರ್ಷದಲ್ಲಿ ಉತ್ತರಾಯಣ ದಕ್ಷಿಣಾಯನದ ಕಾಲ ಅರ್ಥ ಆಗುತ್ತೆ. ಇನ್ನೊಂದು ನಮ್ಗೆ ಅರ್ಥ ಆಗುತ್ತೆ, ಉತ್ತರಾಯಣದಲ್ಲಿ ಸೂರ್ಯ ಭಾಳ ಪ್ರಖರವಾಗಿರ್ತಾರೆ, ಎಲ್ಲ ನೀರೆಲ್ಲ ಎಳ್ಕೊತಾನೆ ಮೇಲೆ. ದಕ್ಷಿಣಾಯನದಲ್ಲಿ ಎಲ್ಲ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಈ ವಾಟರನ್ನು ನಾವು ಟ್ಯಾಂಕ್ ಫಿಲಪ್ ಮಾಡೋದೆಲ್ಲ ಒಂದು ಭಾಗ, ಆಮೇಲೆ ಅದನ್ನೆಲ್ಲ ತಗೊಳ್ಳೋ ಡ್ರಾ ಮಾಡೋದೆಲ್ಲ ಒಂದು. ಪರಮಾತ್ಮ ನ್ಯಾಚುರಲಿ ಮಾಡಿದ್ದಾರೆ, ಸೂರ್ಯನ ಬಿಸಿಗೆ ಮೇಲಕ್ಕೆ ಹೋಗಬೇಕು ಮತ್ತು ವಾಪಸ್ ಬಿಡಬೇಕು. ಅದು ದಕ್ಷಿಣ ಅದೇನು ಮಳೆಗಾಲ, ದಕ್ಷಿಣಾಯನ ಸಾಮಾನ್ಯ ಮಳೆಗಾಲ ಇರುತ್ತೆ, ಚಾತುರ್ಮಾಸ್ಯ ಬರೋದಾಗಲೇ. ಇದು ಒಂದು ಕಾಲದ ಪರಿಮಿತಿ ಆಯಿತು. ಇಂಥ ವರ್ಷಗಳು ನೂರಾದರೆ ವರ್ಷ ಆಯಿತು, ವರ್ಷಗಳು ನಮಗೆ ನೂರಾದರೆ ನಮ್ಮ ಒಂದೂರು ವರ್ಷ ಜಾತಂ ಋಣ. ಮನುಷ್ಯನ ಪೂರ್ಣಾಯುಷ್ಯ ಅಂದರೆ ಸಾಮಾನ್ಯವಾಗಿ ನೂರು ವರ್ಷ ಅಂತ ಕರೀತಾರೆ. ಕಲಿಯುಗದಲ್ಲಿ 120 ವರ್ಷ ಪೂರ್ಣಾಯುಷ್ಯ, ಸಾಮಾನ್ಯವಾಗಿ ಅರ್ಧಕ್ಕೂ ಇಲ್ಲ, ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಸಾಮಾನ್ಯ ವಾದಿರಾಜ ಸ್ವಾಮಿಗಳು ನೆನೆಸ್ಕೊಂಡ 120 ವರ್ಷ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನು ಈ ಕಲಿಯುಗದ ಒಟ್ಟು ಪ್ರಮಾಣ ಎಷ್ಟು ಅಂತ ಪ್ರಶ್ನೆ. ಕಲಿಯುಗದ ಒಟ್ಟು ಪ್ರಮಾಣ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ನಾಲ್ಕುಗೆ ಸೇರಿ ಒಂದು ಯೂನಿಟ್, ಅದು ಮಹಾಯುಗ ಅಂತ ಹೇಳಿದ್ರು. ನಾಲ್ಕುಗಳನ್ನು ಒಟ್ಟಾಗಿ ನೋಡಿದಾಗ ಮಹಾಯುಗ ಅಂತ ಕರೀತಾರೆ. ಕೊನೆಯದು ಕಲಿಯುಗ, ಕೃತಯುಗಕ್ಕೆ ಆಪೋಸಿಟ್ ಕಲಿಯುಗ. ಆಪೋಸಿಟ್ ಅಂದ್ರೆ ಏನು, ಕೃತಯುಗದಲ್ಲಿ ಬರೀ ಪುಣ್ಯ, ಕೆಟ್ಟ ಜನಕ್ಕೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ ಹೊಸ ಸುಳ್ಳು ಅಂದರೆ ತಮಾಟ. ಕಲಿಯುಗದ ಎಕ್ಸಾಕ್ಟ್ಲಿ ಆಪೋಸಿಟ್, ಒಳ್ಳೆಯದೇ ಗೊತ್ತಿರೋದೇ ಅಲ್ಲ, ಸರಿಯನ್ನೇ ಇದ್ದದ್ದೇ ಅದಲ್ಲ, ಬಿಟ್ಬಿಡೋದೆ ಅಂತ ಹೇಳಿ ನ್ಯಾಯನ ಬಿಟ್ಬಿಡೋದೆ ಅಂತ ಹೇಳಿಬಿಡ್ತಾರೆ, ಅದು ಕಲಿಯುಗ. ಅದಕ್ಕೆ ರಾತ್ರಿ ಕಾಲ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ, ಕಾಲ ಬಲ ರಾತ್ರಿಯ ಕಾಲ. ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇ ಅಂಧೇ, ಆ ಮಾತಿನಲ್ಲಿ ರಾತ್ರಿ ಕಣ್ಣು ಹ್ಯಾಕ್ ಕಾಣೋದಿಲ್ಲ, ಜ್ಞಾನದೃಷ್ಟಿ ಹೋಗಿಬಿಡುತ್ತೆ ಅಂತ. ಈ ಕಲಿಯುಗ ಎಷ್ಟು ವರ್ಷ ಇರುತ್ತೆ, ನಾವು ಯಾವಾಗಲೇ ಅಂತಿರ್ತೀವಿ ಎಷ್ಟು ದಿವಸ ಇರುತ್ತೆ ಅನ್ನೋ ಕಾಲ ಅಂತ ಹೇಳಿದರೆ ಯೋಚನೆ ಮಾಡಬೇಡಿ. 432,000 ವರ್ಷ ಇರೋದು ಕಲಿಯುಗ. ಶುರುವಾಗಿರೋದು ಎಷ್ಟು ಗೊತ್ತೇನು, 5,000 ವರ್ಷ ಕೂಡ ಆಗಿಲ್ಲ, ಅಂದರೆ ಬೆಳಗಿನ ಸೂರ್ಯೋದಯ ಕೂಡ ಆಗಿಲ್ಲ ಆ ಲೆಕ್ಕದಲ್ಲಿ. ಇನ್ನು ಅರುಣೋದಯ ಇದ್ದಾಗ ಅಷ್ಟು, ಅರುಣೋದಯ ಕಾಲಕ್ಕೆ 45 ಡಿಗ್ರೀಸ್ ಇದೆ ಅಂದರೆ ಬಿಸಿಲು ಮಧ್ಯಾಹ್ನಕ್ಕೆ ಎಷ್ಟಾಗ್ಬೋದು ಯೋಚನೆ ಮಾಡಿ. ಎಂಥ ಬಿಸಿಲು ಪ್ರದೇಶದಲ್ಲೂ ಬೆಳಿಗ್ಗೆ ಸ್ವಲ್ಪ ಕೂಲ್ ಇರುತ್ತೆ. ಕಲಿಯುಗದಲ್ಲಿ ಇಷ್ಟು ಬೇಗ ಕಲಿಯುವ ಪ್ರವೇಶ ಮಾಡಿಬಿಡ್ತಾರೆ. ಬರ್ತಾ ಬರ್ತಾ ಹಾಟ್ ಹಾಟರ್ ಹಾಟೆಸ್ಟ್ ಅಷ್ಟೇ ಹೊರತು ಕಡಿಮೆ ಆಗೋ ಚಾನ್ಸ್ ಇದೆ. ಇವರೆಲ್ಲ ಸುಮ್ಮನೆ ಎದುರಿಸ್ತಿರ್ತಾರೆ, 1999 ಆಯಿತು, 2012 ಆಯಿತು, ಏನೋ ಹೇಳ್ತಿರ್ತಾರೆ. ದಿನ ಬೆಳಗಾರ ಸುದ್ದಿ ಹಾಕ್ಬಿಡ್ತಾರೆ, ಮುದೆ ಹೋಗ್ಬಿಡುತ್ತೆ ಒಂದು ದಿವಸಕ್ಕೆ, ಏನಾಗೋದಿಲ್ಲ ಅಷ್ಟೇ. ಅದೆಲ್ಲ ಭಾಗವತ ಎಂದು ಹೇಳಿಯಾಗಿದೆ, ಶಾಸ್ತ್ರ ಹೇಳಿದೆ, ಇದೆಲ್ಲ ಸುಳ್ಳಾಗ್ತಾ ಇದೆ ಅವ್ರದ್ದು. ಶಾಸ್ತ್ರ ಮಾತ್ರ ಕರೆಕ್ಟಾಗಿ ಹೇಗೆ, ಈ ದೃಷ್ಟಿಯಿಂದ ಕೂಡ ಶಾಸ್ತ್ರ ಎಷ್ಟು ಪರ್ಫೆಕ್ಟ್ ಅಂತ ಹೇಳೋದಕ್ಕೆ ಸುಮ್ಮನೆ ಹೆದರಿಸಿಲ್ಲ, ಅವ್ರು ಕರೆಕ್ಟಾಗಿ ಹಿಡಿತಾರೆ, ಅದೇ ರೀತಿ ನಡೆಯುತ್ತೆ. ಇಂಥ ಕಲಿಯುಗದ 2.5 ದ್ವಾಪರಯುಗ, ಕಲಿಯುಗದ 3 ತ್ರೇತಾಯುಗ, ಕಲಿಯುಗದ 4 ಕೃತಯುಗ, ಎಲ್ಲ ಟೋಟ್ಲ್ ಮಾಡಿಬಿಟ್ರೆ 43,20,000 ವರ್ಷ, 432,000 ವರ್ಷ, 2, 3, 4 ಮಾಡಿ ಕೊಡಿಬಿಟ್ರೆ 43,20,000 ವರ್ಷ. ಸ್ವಲ್ಪ ನೆನಚ್ಕೋಬೇಕು ಎಷ್ಟು ಇಂಪಾರ್ಟೆಂಟ್ ಯುಗ ಅಂದರೆ, ಒಟ್ಟು ಮಹಾಯುಗದ ಪರಿಮಾಣ ಅದು, ಮಹಾಯುಗದ ಪ್ರಮಾಣ ಅಷ್ಟಾಯಿತು. ಅಲ್ಲೊಂದು ವಿಶೇಷ ಅಂಶ ಇದು ನೆನಪಿಟ್ಕೊಂಡಿರ್ಬೇಕು, ಇಷ್ಟು ದೀರ್ಘ ವರ್ಷಗಳ ಕಾಲ ವಸುದೇವ ದೇವಕಿಯರು ಹಿಂದಿನ ಜನ್ಮದಲ್ಲಿ ತಪಸ್ ಮಾಡಿರ್ತಾರೆ, 43,20,000 ವರ್ಷ. ಅದಕ್ಕೆ ಕೃಷ್ಣಾವತಾರ ಅವರಲ್ಲಿ ಯೋಗ ಆಗ ಯೋಗ ಬಂತವ್ರೆ. ಎಷ್ಟು ಲಾಂಗ್ ಇದೆ ಯೋಚನೆ ಮಾಡಬೇಕು, ಎಷ್ಟು ದೀರ್ಘ ದೊಡ್ಡ ಕೋರ್ಸ್, ಎಷ್ಟು ವರ್ಷ ಓದಿದ್ದಾನು ಗೊತ್ತಾ ಅಂತಾರಲ್ಲ, ಹಾಗೆ ಓದು ಜಾಸ್ತಿ ಆದಂತೆ ಕೆಲಸ ಒಳ್ಳೇದು ಹೇಗೆ ಸಿಗುತ್ತೋ. ಇವತ್ತು ಅಷ್ಟು ದೊಡ್ಡ ಸಾಧನೆ ಮಾಡಿದ್ದರ ಫಲ ಕೃಷ್ಣ ಅವರ ಮಗ ಅನಿಸ್ಕೊಡ್ತಕ್ಕಂತಹ ಒಂದು ಅವರಿಗೆ ಆ ಯೋಗ ಬಂತು, ಕೃಷ್ಣ ಅವ್ರಿಗೆ ಅನುಗ್ರಹ ಮಾಡಿದ ಆ ರೀತಿಯಲ್ಲಿ. ಅಂಥ ಮಹಾಯುಗಗಳು 71.  ಆಗ್ತದೆ, ಅಂದರೆ 43,20,000 × 71.  ಏನಾಗುತ್ತೆ ಗೊತ್ತಾಗ, ಅದಕ್ಕೆ ಒಂದು ಮನ್ವಂತಾರ ಅಂತ ಕರೀತಾರೆ. ಒಂದು ಮನ್ವಂತಾರ, ಒಂದು ಮನುವಿನ ಕಾಲ. ನಿಮಗೆ 5 ವರ್ಷದ ರಾಜಕಾರಣ ಕೇಳಿದವರೆ ತಲೆ ಕೆಟ್ಟೋಗ್ಬಿಡುತ್ತೆ, ಅಷ್ಟು ದೊಡ್ಡದು. ಅಂಥ ಮನುಗಳು 14 ಆಗಬೇಕು, ಇಂಟು 14, 63 ಲಕ್ಷದ 20 ಸಾವಿರ ಇಂಟು 71.something ಇಂಟು 14. ಅಷ್ಟಾದರೆ ಒಂದೊಂದು ಮನ್ವಂತರಕ್ಕೆ ಒಬ್ಬ ಇಂದ್ರದೇವರು ಚೇಂಜ್ ಆಗ್ತಾರೆ. 14 ಮನುಗಳು, 14 ಇಂದ್ರದೇವರು, ಎಲ್ಲ 14 ಬರ್ತಾ ಹೋಗ್ತಾರೆ. 14 ಮನ್ವಂತರ ಕಡದೆ ಒಂದು ಹಗಲು ಬ್ರಹ್ಮದೇವರಿಗೆ ಒಂದು ಹಗಲು, ಅದಷ್ಟೇ. ಒಂದು ಹಗಲನ್ನ ಇಷ್ಟು ಜನ ಆಗೋಗ್ಬಿಡ್ತಾರೆ, ಎಷ್ಟು ಬ್ರಹ್ಮದೇವರು. ಅಷ್ಟೇ ಆದರೆ ರಾತ್ರಿ, ಅಷ್ಟೇನೂ ಆಗೋದಿಲ್ಲ, ಟೈಮ್ ಅದಷ್ಟೇನೆ. ಮತ್ತೆ ರಾತ್ರಿ ಕಾಲದಲ್ಲಿ ನಡೆಯೋದಿಲ್ಲ ಅದು. ಮನ್ವಂತ ಒಂದೊಂದು ಮನ್ವಂತರ ಹೋದಾಗಲೂ ಪ್ರಳಯ ಆಗುತ್ತೆ, ನೆನ್ಪಿಟ್ಕೋಬೇಕು. ಯುಗ ಪ್ರಳಯ ಅಂತ ಬೇರೆ, ದ್ವಾಪರಯುಗ ಮುಗಿತು ಸಣ್ಣ ಪ್ರಳಯ, ಕಲಿಯುಗ ಮುಗಿತು ಸಣ್ಣ ಪ್ರಳಯ, ಯುಗ ಪ್ರಳಯ. ವರ್ಕ್ ಮುಗಿಯೋದು ಬೇರೆ, ವೀಕ್ಲಿ ಹಾಲಿಡೇಸ್ ಬೇರೆ, ಆಮೇಲೆ ಟರ್ಮಿನ್ಸ್ ಬೇರೆ, ಮಿಡ್ ಟರ್ಮ್ ಬೇರೆ, ನಾವು ಇಯರ್ ಬೇರೆ ಅಂತೀವಲ್ಲ, ಆ ಟೈಪ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಒಂದು ಯುಗಕ್ಕೆ ಒಂದು ಸಣ್ಣ ಪ್ರಳಯ ಆಗ್ತಾ ಹೋಗುತ್ತೆ, ಆಮೇಲೆ ಎರಡು ಯುಗಕ್ಕೆ ಆಯಿತು, ಮಹಾಯುಗಕ್ಕೆ ಒಂದು ಸ್ವಲ್ಪ ದೊಡ್ಡ ಪ್ರಳಯ ಆಗುತ್ತೆ. ಇಷ್ಟಾದ್ರೂ ಬಹಳ ದೊಡ್ಡದಾಗೋದಿಲ್ಲ. ಒಂದು ಮಹಾ ಕಡಿತಲ್ಲ, ಒಂದು ಮನ್ವಂತರ ಕಡದಾಗ ಮನ್ವಂತರ ಪ್ರಳಯ ಅಂತ ಆಗುತ್ತೆ. ಈ ಸತಿ ಮನ್ವಂತರ ಪ್ರಳಯ ಕೂಡ ಆಗೋದಿಲ್ಲ, ಈಗ ಮನ್ವಂತರ ಕೊನೆಯಲ್ಲ ಇದು. ಅದು ಇವ್ರು ಹೇಳೋದು ಏನು ಮುಗಿಯೋದಿಲ್ಲ, ಇವರೆಲ್ಲ ಸೈಂಟಿಸ್ಟ್ ಏನು ಹೇಳ್ತಾರೆ, ಅದು ಯಾವುದು ಈಗ ಆಗೋದಿಲ್ಲ. ಸೂರ್ಯ ಚಂದ್ರ ಏನು ಅಫೆಕ್ಟ್ ಆಗೋದಿಲ್ಲ, ಅವೆಲ್ಲ ಕೂಡ ಕಾಲ ಚೇಂಜ್ ಆಗುತ್ತೆ ಹೊರತು ಎಲ್ಲ ಜನ ಸಾಯೋದಿಲ್ಲ. ಈ ಕಲಿಯುಗದ ಎಲ್ಲ ಜನ ಸಾಯೋದಿಲ್ಲ, ಅದು ಸಾಯೋದು ಕೊನೆಯ ಇದರೊಳಗೆ. ಒಂದು ಮನ್ವಂತರ ಕಾಲಕ್ಕೂ ಸಾಯೋದಿಲ್ಲ. 14 ಮನುಗಳು ಕಡಿತಾರಲ್ಲ, ಅದಕ್ಕೆ ದಿನ ಪ್ರಳಯ ಅಂತ ಕರೀತಾರೆ. ಬ್ರಹ್ಮದೇವರ ದಿನ ಮುಗಿ, ದಿನ ಪ್ರಳಯ ಆಗಲೂ ಸರ್ವನಾಶ ಆಗೋದಿಲ್ಲ. ಆದರೆ ಒಂದು ಮನ್ವಂತರ ಆಗ ಮತ್ಸ್ಯಾವತಾರ ಆಗೋದು, ಅಂದ್ರೆ ಮನ್ವಂತರ ಪ್ರಳಯ ಕಾಲಕ್ಕೆ ಮತ್ಸ್ಯಾವತಾರ, ದಿನ ಪ್ರಳಯ ಕಾಲ ಬೇರೆ. ಬ್ರಹ್ಮದೇವರ ಒಂದು ದಿವಸ ಆಗಲಿಕ್ಕೆ ಇಷ್ಟು ಬೇಕಾಯಿತು. ಅಂಥದ್ದು 360 ಆದರೆ ಅವರಿಗೆ ಒಂದು ವರ್ಷ, ಅಂಥದ್ದು 100 ಆದರೆ ಬ್ರಹ್ಮದೇವರ ಒಂದು ಕಾಲ, ಅದಕ್ಕೆ ಪರಕಾಲ ಅಂತ ಕರೀತಾರೆ. ಈ ಬ್ರಹ್ಮದೇವರ ಕಾಲ ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮವಾಗಲು ಜೀವೋತ್ತಮರ ಯಾತಕ್ಕೆ ಅಂತ ಗೊತ್ತಾಗುತ್ತೆ. ಲಾಂಗ್ ಟರ್ಮ್ ಅವರು, ಅಂಥ ದೀರ್ಘವಾದಂಥ ಆಯುಷ್ಯ ಬ್ರಹ್ಮದೇವರದು. ಅದಕ್ಕೇನೆ ಬ್ರಹ್ಮದೇವರಷ್ಟು ಆಯುಷ್ಯ ಬೇರೆ ಯಾರ್ಯಾರ್ಯಾರಿಗೂ ಇಲ್ಲ, ಹೈಯೆಸ್ಟ್ ಆಯುಷ್ಯ ಬ್ರಹ್ಮದೇವರು. ಭೀಷ್ಮದ ಚಿರಂಜೀವಿತ್ವ ಎಲ್ಲ ಬರೀ ಒಂದು ಕಲ್ಪಕ್ಕಷ್ಟೇ, ಸಣ್ಣ ಕಲ್ಪಕ್ಕೆ, ದೊಡ್ಡದು ಇದಕ್ಕಲ್ಲ. ಆ ಭೀಷ್ಮದ ಅಸ್ತಿತ್ವ ಇರಲೂ ಇಲ್ಲ, ವಿಚಾರ ಬೇರೆ. ಜಾಂಬವಂತ ಅವರೆಲ್ಲ ಅಷ್ಟೇ, ಹನುಮಂತೇವರು ವಾಯುದೇವರಾದ್ರಿಂದ ಅವರು ಸುಮ್ಮನೆ ಯೂನಿಟ್ ಅವ್ರ ಲೆಕ್ಕ ಇಲ್ಲ. ಇದು ಬ್ರಹ್ಮದೇವರ ಕಾಲಮಾನದ ಅರ್ಥ ಮಾಡಿಕೊಂಡ್ರೆ. ಈಗ ದೇವರ ಕಾಲಮಾನ ಎಷ್ಟು ಅಂತ ಪ್ರಶ್ನೆ ಇದೆ. ದೇವರ ಕಾಲಮಾನ ಎಷ್ಟು, ಬಹಳ ಆಶ್ಚರ್ಯ. ಇಂಥ ಬ್ರಹ್ಮದೇವರ ಕಾಲ, ದೇವರು ಒಂದ್ಸತಿ ಕಣ್ಣು ಮುಚ್ಚರೆ ಎಪ್ಪೆ ಹಾಕಷ್ಟೇ, ಅಂದರೆ ಎಷ್ಟಿರಬೇಕು. ಅದಕ್ಕೆ ದೇವರು ಎಪ್ಪೆ ಹಾಕಿದರೆ ಕಷ್ಟ ಇಡೀ ಜಗತ್ತು ಹೋಗ್ಬಿಡ್ತದೆ ಆ ಕಡೆಗೆ. ಹೀಗೆ ಇಟ್ಟಿರ್ಬೇಕು ದೇವರು. ಒಂದ್ಸರ್ತಿ ಮುಚ್ಚಿದರೆ ರಾತ್ರಿ, ಒಂದ್ಸರ್ತಿ ತೆಗೆದ್ರೆ ಹಗಲು, ರಾತ್ರಿ ದೇವರ ಕೆಪಾಸಿಟಿ ನೋಡಬೇಕು. ಆಗ ನಮಗೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಭಗವದ್ಗೀತೆ ಅರ್ಥ ಆಗ್ತದೆ. ವಿಷ್ಣು ಸಹಸ್ರ ಅರ್ಥ ಕಾಲಹ, ದೇವರಿಗೆ ಕಾಲ ಅಂತ. ದೇವರೇ ಕಾಲ ಅಲ್ಲ, ಮತ್ತೆ ಕಾಲನೇ ದೇವರಲ್ಲ. ಕಾಲದ ಸಂಪೂರ್ಣ ನಿಯಾಮಕ ಭಗವಂತ, ಉಳಿದವರೆಲ್ಲ ಕಾಲದ ಅಧೀನರು. ಭಗವಂತ ಕಾಲದ ಮೇಲಿರೋಣ, ಅಬೌ ಟೈಮ್ ಭಗವಂತ. ಉಳಿದವರೆಲ್ಲ ಅಂಡರ್ ಟೈಮ್ ಬರ್ತಾರೆ, ಅಬೌ ಟೈಮ್ ಯಾರೂ ಇಲ್ಲ. ಆಫೀಸಲ್ಲಿ ಎಲ್ಲರೂ ಟೈಮಿಂಗ್ ಫಾಲೋ ಮಾಡಬೇಕು. ಓನರಿಗೆ ಅದು ಅಪ್ಲಿಕಬಲ್ ಅಲ್ಲ, ಅವನು ಬಂದಾಗಲೇ ಯಾಕೆ ಲೇಟ್ ಅಂತ ಕೇಳಿದ್ರೆ ಕೆಲಸನೇ ಹೋಗುತ್ತೆ. ಆಮೇಲೆ ಕೇಳೋ ಅಧಿಕಾರ ಕೂಡ ಇಲ್ಲ ಇವರೆಲ್ಲ ಅಧಿಕಾರ ಇರೋವರಿಗಷ್ಟೇ. ದೇವರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಬಟ್ ಒನ್ಸ್ ಫಾರ್ ಆಲ್ ಏಕೋ ನೈಕ ಸವಹ್ಕ ಕಿಂ ಯತ್ತತ್ವದ ಅವನುತ್ತಮ ಎಂದು ಭಗವಂತ ಚೇಂಜ್ ಆಗ್ತಾನೆ ಅಂತ ಕೇಳಬಾರದು. ಒಬ್ಬನೇ ದೇವರು, ಯಾವತ್ತು ಆಕಾಶ ಎಂದು ಬದಲಾಗುತ್ತೆ ಅಂತ ಕೇಳೋದು ಎಷ್ಟು. ಪ್ರಳಯ ಕಾಲದಲ್ಲೂ ಆಕಾಶ ಹೋಗೋದಿಲ್ಲ, ಗೊತ್ತಾಯ್ತಾ. ವಿಷ್ಣು ಪಾದ ದೇವರಿಗೆ ಯಾವ ಕಾಲಕ್ಕೂ ನಾಶ ಇಲ್ಲ. ಪೂರ್ಣಾನಂದ ಅಂತರಃವತ್, ಪರಿಪೂರ್ಣ ಆನಂದ ದೇವರಲ್ಲಿ, ಯಾವ ಬದಲಾವಣೆಗಳು ಇಲ್ಲ. ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪ್ತ ಎಲ್ಲ ದೇವರಿಗಿದೆ. ದೇವರ ಕಾಲಮಾನ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟು ಅಂತ ಯಾತಕ್ಕೆ ಹೇಳಿದ್ರು, ನಮಗೆ ಅರ್ಥ ಆಗಲಿಕ್ಕೆ ಕಷ್ಟ ಹೊರತು ದೇವರಿಗೆ ಕಾಲ ಅಂತ ಇಲ್ಲೇ ಇಲ್ಲ. ಆಗ ನಮಗೆ ಕೃಷ್ಣಾವತಾರ ಎಲ್ಲ ಅರ್ಥ ಆಗ್ತದೆ. ಹಾವನ್ನು ತುಳಿದ ಕೃಷ್ಣ ಅಂತ ಹೇಳಿದರೆ, ಹಾವು ಅಂದರೆ ಸಾವು, ಅಬೌ ಡೆತ್ ಅಂತ ಅರ್ಥ. ಕಾಲವಾದರು ಅಂತ ಕರೀತಾರೆ ಸಾಯರ್ನ ಕಾಲವಾದರು. ದೇವರಿಗೆ ಕಾಲವಾದರೂ ಇಲ್ಲ, ಕಾಲ ನಿಯಾಮಕನಾದ್ದರಿಂದ ಅದಿಲ್ಲ. ಶೇಷಶಾಯಿ, ಶೇಷದೇವರು ದೊಡ್ಡ ಮಲಗಿದ್ದಾನೆ, ಅದರ ಕೆಳಗೆ ಶೇಷ ಇದ್ದಾನೆ, ಮೇಲೆ ದೇವರಿದ್ದಾನೆ. ಅಬೌ ಟೈಮ್ ಅಂತ ದೇವರು ಕಾಲಾತೀತನಾಗಿದ್ದಾನೆ. ಉಳಿದವರ ಶೇಷ 5 ಹೆಡೆಗಳು, 5 ಹೆಡೆಗಳ ಮಧ್ಯೆ 1000 ಹೆಡೆಗಳು ಬೇರೆ, ಅದರ ಕೆಳಗೆ ಉಳಿದವರು ಬರೋದ್ರಿಂದ ದೇವರ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಬೇಕು. ಆಗ ದೇವರಲ್ಲಿ ಜೀವ ಎಲ್ಲಿ ಅಂತ ಗೊತ್ತಾಗ್ತದೆ. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿಯನ್ನು ಮಾತ್ರ ನಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಚೀಫ್ ಮಿನಿಸ್ಟರ್ ಅಂದರೆ ಅರ್ಥ ಆಗುತ್ತೆ, ಪ್ರೈಮ್ ಮಿನಿಸ್ಟರ್ ಅಂತಷ್ಟ ಬಿಡ್ತಾ ಬಂದ್ಬಿಡುತ್ತೆ, ಜಾಸ್ತಿ ಆಗಿಬಿಡ್ತದೆ. ಚೀಫ್ ಮಿನಿಸ್ಟರ್ ಆದರೆ ಪ್ರೈಮ್ ಮಿನಿಸ್ಟರ್ ಅಂತಷ್ಟ ಕಂಟ್ರಿ ಜ್ಞಾಪಕ ಆಗ್ತದೆ, ದೊಡ್ಡದಾಗಿಬಿಡುತ್ತೆ. ಇವತ್ತು ಯೂನಿವರ್ಸ್ ಇದು, ಅದೇನು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ದೇವರು. ಆ ದೇವರ ಮೇಲೆ ಕೆಡದಾಗ ಆಗ ಎಷ್ಟು ಭಕ್ತಿ ಬರ್ತದೆ ದೇವರಲ್ಲಿ. ಇಂಥ ಕಾಲವನ್ನು ನಿಯಮನ ಮಾಡ್ತಾನೆ ಅಂದರೆ ಎಷ್ಟು ಸಾಮರ್ಥ್ಯ ಇರಬೇಕು ದೇವರೇ, ಎಷ್ಟು ಪರ್ಫೆಕ್ಷನ್ ಇರಬೇಕು. ಆಗ ಕಾಲಾಚ್ಯ ದೇಶ ಗುಣತೋಸ್ಯ ನಚಾದಿರಂತಹ ವೃದ್ಧಿಕ್ಷಯವು ನತು ಪರಸ್ಯ ಸದಾತನಸ್ಯ, ಬೆಳವಣಿಗೆ ಇತ್ಯಾದಿ ದೇವರಿಗೆ ಯಾವುದಿಲ್ಲ, ಪರಿಪೂರ್ಣ ಪರಿಪೂರ್ಣ ಪರಿಪೂರ್ಣ. ಇದು ಕಾಲದ ಮಹಿಮೆ. ಇಂಥ ಕಾಲದಲ್ಲಿ ಸುಮ್ಮನೆ ಕಾಲ ಮಾಡಲಿಲ್ಲ. ಜನವರಿ ಫೆಬ್ರವರಿ ಮಾರ್ಚ್ ಹೇಳ್ತಾ ಹೆಸರಲ್ಲೇ ನಮಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಮ್ಮಲ್ಲಿ ಹಾಗಲ್ಲ. ಪ್ರತಿ ಮಾಸ ಇವು ಬೇಸಿಗೆ ಇವಕ್ಕೆಲ್ಲ ಅರ್ಥ ಆಗ್ತಾ ಹೋಗ್ತದೆ. ವಸಂತ ಋತು ಅರ್ಥ ಇದೆ, ವಸಂತ ಋತು ಅರ್ಥ ಇದೆ. ಮತ್ತು ಯುಗಾದಿ ಎಂದರೆ ಏನು ಅಂತ ಪ್ರಶ್ನೆ. ಬ್ರಹ್ಮದೇವರು ಇಷ್ಟೆಲ್ಲ ದೊಡ್ಡ ಕಾಲ ಕೇಳಿದ್ವಲ್ಲ, ಒಟ್ಟು ಅವರು 100 ವರ್ಷದಲ್ಲಿ 50 ವರ್ಷ ಮುಗಿದಿದೆ ಅವರಿಗೆ. ಮೊದಲೇ 50 ಮುಗಿದು ಎರಡನೇ 50 ಪ್ರಾರಂಭವಾಗ್ತಾ ಇದೆ. ಒಟ್ಟು ಪರಕಾಲ ಡಿವೈಡ್ ಮಾಡಿಬಿಟ್ರೆ ಪರ ಅರ್ಧ ಆಯಿತು. ಪರಕಾಲದ ಅರ್ಧ, ಫಸ್ಟ್ ಹಾಫ್ ಪ್ರಥಮ ಪರಾರ್ಥ, ಸೆಕೆಂಡ್ ಹಾಫ್ ದ್ವಿತೀಯ ಪರಾರ್ಥ. 50 ವರ್ಷ ಮುಗಿದು ಎರಡನೇ 50 ವರ್ಷದ ಫಸ್ಟ್ ಡೇ ಇವತ್ತು ಬ್ರಹ್ಮದೇವರಿಗೆ ಅಂದರೆ ಈ ನಡೀತಿರೋದು. ಫಸ್ಟ್ ಡೇಯಲ್ಲಿ ಮಧ್ಯಾಹ್ನದಲ್ಲಿ ಇದ್ದಾರಷ್ಟೇ, ಫಸ್ಟ್ ಡೇಯಲ್ಲಿ ಮಧ್ಯಾಹ್ನದಲ್ಲಿ ಅವರಿದ್ದಾರೆ. ಇದು ಬ್ರಹ್ಮದೇವರು 50 ವರ್ಷ ಮುಗಿಸಿದ್ದಾರಷ್ಟೇ ಅವರು. ಅದರಲ್ಲಿ ಮತ್ತೆ ಯಥಾ ಪ್ರಕಾರ ಇವೆಲ್ಲ ಇವುಗಳೆಲ್ಲ ಪರಿವರ್ತನೆ ಆಗಬೇಕು. ಸೃಷ್ಟಿಕಾಲ ಬೆಳಿಗ್ಗೆ ಆಗಿರುತ್ತೆ, ಬೆಳಿಗ್ಗೆ ಅಂತ ಯಾತಕ್ಕಂತೇವೆ, ಇನ್ನು ಸೂರ್ಯ ಆಗಲೇ ಹುಟ್ಟಿರ್ತಾನೆ, ತಂಪಿರುತ್ತೆ, ಎಲ್ಲ ನ್ಯಾಚುರಲಿಕ್ಕೆಲ್ಲ ಅರ್ಥ ಆಗಿಬಿಡುತ್ತೆ. ಮಧ್ಯಾಹ್ನ ಅಂದರೆ ಅರ್ಥ ಆಗುತ್ತೆ, ಸಾಯಂಕಾಲ ಅಂದರೆ ಅರ್ಥ ಆಗುತ್ತೆ. ಇದು ವಸಂತ ಕಾಲ, ಸೃಷ್ಟಿಕಾಲದೊಳಗೆ ಎಲ್ಲ ವಿಕಾಸವಾದ ಕಾಲ ಇದೆ. ಸೃಷ್ಟಿಕಾಲದಲ್ಲೆಲ್ಲ ಬೆಳೆಯೋದು ವಿಕಾಸಗೊಳ್ಳ ಕಾಲ, ಅದು ವಸಂತ ಕಾಲ ಅಂತ ಕರೀತಾರೆ. ನಮಗೆ ಭಾರ ಇದಾಗಿದ್ದಕ್ಕಾಗ ವಸಂತ, ಜೀವನದ ವಸಂತಗಳು ಅಂತ ಕರೀತಾರೆ. ಅದಕ್ಕೆ ಹರ್ಷವಾಗಿ ಕಡದಾಗ ವಸಂತ, ಹರ್ಷವಾಗಿ ಕಡದಾಗ ವಸಂತ ಮಾಸ. ಈ ವಸ ಎಲ್ಲ ಹೂಗಳು ಚಿಗುರೋದು, ಬೆಳೆ ಎಲ್ಲ ಶುರುವಾಗ್ತಾ ಶುರುವಾಗುತ್ತೆ. ವಸಂತ ಋತು ಅನ್ನೋದು ಉದಯದ ಸಂಕೇತ. ಸೊ ಸೃಷ್ಟಿಕಾಲ ಇರೋದು ಹಾಗೆ, ಬೆಳಿಗ್ಗೆ ಹೇಗೆ ಮನುಷ್ಯ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ ಹಾಗೆ ಆ ಕಾಲದಲ್ಲಿ ಇರ್ತಾನೆ. ಇದು ಒಂದು ಹಂತ. ಸೃಷ್ಟಿಯಲ್ಲಿ ಎರಡನೇ ದ್ವಿತೀಯ ಪರಾರ್ಥ ಶುರುವಾಯ್ತಲ್ಲ, ಶ್ವೇತವರಾಹ ಕಲ್ಪ ಅಂತ ಕರೀತಾರೆ. ಅದರ ಫಸ್ಟ್ ಡೇ ಯುಗಾದಿ, ಅದಕ್ಕೆ ಯುಗಾದಿ ಅಂತ ಹೆಸರು. ಫಸ್ಟ್ ಡೇ ಓಪನಿಂಗ್ ಡೇ ಅಂತ ಕರಿತೇವಲ್ಲ, ಓಪನಿಂಗ್ ಡೇ ಆಫ್ ದಿಸ್ ಶ್ವೇತವರಾಹ ಕಲ್ಪ ಅಂತ ಶುರುವಾದ ಮೊದಲ ದಿವಸ ಶ್ವೇತವರಾಹ ಕಲ್ಪಾದಿ ಅಂತ ಕರೆಯೋದು. ಅದಕ್ಕೆ ಯುಗಾದಿ, ಯುಗಾದಿ ವ್ಯವಸ್ಥೆಯನ್ನು ದೇವರೇ ಮಾಡಿರೋದು. ಯುಗಾದಿಕೃತ್ ಯುಗಾವರ್ತ, ಯುಗಾದಿಕೃತ್ ಯುಗಾವರ್ತ, ವಿಷ್ಣು ಸಹಸ್ರನಾಮ. ಯುಗಾದ ಯುಗಾದಿಯನ್ನು ಮಾಡೋನು ಯೋಗವನು, ಯುಗಾವರ್ತ ಯುಗಗಳನ್ನು ಆವರ್ತನೆ ಮಾಡಬವನು. ಎಲ್ಲವೂ ದೇವರ ಕೈಯಲ್ಲಿರೋದೆ ಹೊರತು ನಮ್ಮ ಮನುಷ್ಯರಿಗೆ ಯಾರ ಕೈಯಲ್ಲಿ, ಸ್ವತಂತ್ರ ಅಂದರೆ ಅವನೊಬ್ಬನೇ. ಇಂಥ ಪರಮಾತ್ಮ ಯುಗಗಳ ವ್ಯವಸ್ಥೆ ಕೂಡ ಯಾತಕ್ಕೆ ಮಾಡಿದ ಅಂದರೆ ಲಕ್ಷಣಗಳಿವೆ. ಇವತ್ತು ಹಗಲು ಅಂದರೆ ಬೆಳಕ್ಕೆ ಎಷ್ಟು ಮಾಡ್ತೀವಿ, ರಾತ್ರಿ ಅಂತಷ್ಟು ಕತ್ಲಕ್ಕೆ ಕಾಣಿಸುತ್ತೆ. ಕೃತ ಅಂದರೆ ಹಾಗೆ, ಕೃತ ಯುಗ, ಕೃತ ಅಂದರೆ ಏನೋ ಕೆಲಸ ಎಡಸಟ್ ಆಯಿತು ಅಂದ್ಬಿಡ್ತಾರೆ ತಕ್ಷಣ. ಆಯಿತು ಅಂದರೆ ಏನರ್ಥ, ಹಾಗೇ ಆಗುತ್ತೆ ಅಂತ ಅರ್ಥ. ಗ್ಯಾರಂಟಿ ಹೇಳಿದ್ಮೇಲೆ ಮುಗೀತು ಅಂತಲೇ ಅರ್ಥ. ಕೃತ ಯುಗದಲ್ಲಿ ಹಾಗಿತ್ತದೆ. ಕೆಲಸ ಹೇಳಿದ್ರೆ ಇವತ್ತು ಕೆಲಸ ಹೇಳಿದ್ರೆ ಆಯಿತು, ಬಾಯಲ್ಲಿ ಆಯಿತು, ಏನು ಹಾಗೇ ಇರೋದಿಲ್ಲ. ಅದು ಅಲ್ಲಿ ಬಾಯಲ್ಲಿ ಹೇಳಿ ಕೆಲಸನೂ ಮಾಡಿಬಿಡ್ತಾ ಇದೆ. ಕೃತಂ ಕೃತಂ ಕೃತಂ, ಏನು ಮಾಡಿದ್ರು ಡನ್ ಡನ್ ಕೊಡುತ್ತಲ್ಲ, ಬಿಕಾಸ್ ಕೊಟ್ಟ ಡನ್ ಅಂತ ಕೊಡುತ್ತಲ್ಲ ಕಂಪ್ಯೂಟರ್ನೊಳಗೆ, ಮೈಸೂರು ಡನ್ ಅಂತ ಹೇಳಿದ್ರೆ ಕೆಲಸ ಮುಗಿದೋಯ್ತು ಅಂತ ಅರ್ಥ. ಅದು ಕೃತ ಯುಗ, ಅದು ಹೋದ್ರೆ ಹೋದ ಕೆಲಸ ಆಗಿಲ್ಲ ಅಂತ. ಕಲಿಯುಗದಲ್ಲಿ ನಾಟ್ ಅಟ್ ಆಲ್ ಡನ್, ಇಟ್ ಲೆವೆಲ್ ಬಿ ಡನ್ ಆಲ್ಸೋ, ಆ ಥರ ಇರ್ತದೆ ಕೃತ ಯುಗ. ಅದಕ್ಕೆ ತಕ್ಕಂತೆ ಏನೇನು ಆಗ್ತಿತ್ತು ಗೊತ್ತಾ, ಹೇಳಿದ ಕೆಲಸ ಮನುಷ್ಯ ಮಾಡಿದ್ರೆ ಏನೇನು ಚೇಂಜ್ ಆಗುತ್ತೆ ಅಂದರೆ ಎಲ್ಲ ಸರಿಯಾಗಿರುತ್ತೆ ಅಂತ ಹೇಳಿದ. ಏನದು, ಪುಣ್ಯ 20, ಪಾಪ 0, ಪುಣ್ಯ 20 ಪಾಪ 0 ಅಂದರೆ ಬರೀ ಪುಣ್ಯ 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 ಪುಣ್ಯ. ಇದು ಕೃತಯುಗದ ವೈಶಿಷ್ಟ್ಯ. ಅನಂತರ ಎಲ್ಲ ಬದಲಾವಣೆಗಳು, ಆ ಪಾತ್ರೆಗಳು ಏನು ಗೊತ್ತಾ, ಬಂಗಾರದ ಪಾತ್ರೆಗಳಾಗ ಬರೀ ಪ್ಯೂರ್, ಎಲ್ಲ ಗೋಲ್ಡೇ, ಬೇರೆ ಇಲ್ಲೇ ಇಲ್ಲ. ಇದು ನಮಗೆ ಒಂದು 50 ವರ್ಷದಿಂದ ನೋಡಿದರೆ ಸಾಮಾನ್ಯ ಗೋಲ್ಡ್ ಅಂದರೆ ಗೋಲ್ಡ್ ಅಂತಲೇ ಅರ್ಥ, ಗೊತ್ತಾಯ್ತಾ. ಯಾವ್ದಾದ್ರು ಉಪನಯನ ವಿವಾಹಕ್ಕೆ ಹೋದರೆ ಬೆಳ್ಳಿನೋ ಬಂಗಾರ ಕೊಡದೆ ಹೋದರೆ ಬಂದವರಿಗೆ ಅಮರ್ಯಾದೆ ಇದ್ದಾಗ ಲೆಕ್ಕ. ಇವತ್ತು ಕೊಟ್ಟರೆ ಅವರು ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಮಾಡೋಕ್ಕೆ ಕಾಲ ಬಂದವರಿಗೆ ಅಂದರೆ ಬೆಲೆನೇ ಇಲ್ಲ. ಆತ ವ್ಯತ್ಯಾಸ ಬದಲಾಗಿ ಹೋಗಿಬಿಟ್ಟಿದೆ. ಎಲ್ಲ ಸುವರ್ಣದ ಕಾಲ ಇದು, ವಿಶೇಷವಾಗಿ ಕೃತಜ್ಞತೆ ನಡೀತಕ್ಕಂಥ ಕಾಲ. ಅದೆಲ್ಲ ಫಾಸ್ಟಾಗಿ ಹೇಳಿಬಿಡ್ತೇನೆ. ಯಾವಾಗಲೂ ಧರ್ಮನ 4 ಭಾಗ ಅಂತ ಮಾಡ್ತಾರೆ. ತಪಸ್, ಶೌಚಂ, ದಯಾ, ಸತ್ಯಂ. ತಪಸ್ಸು, ಶೌಚ, ದಯಾ, ಸತ್ಯ, ಧರ್ಮ ಒಂದು ಇದು ವೃಷಭ ಇದ್ದ ಹಾಗೆ ಎತ್ತಿದ್ದ ಹಾಗೆ. 4 ಕಾಲ ಇದ್ರೆ ಪರ್ಫೆಕ್ಟಾಗಿ ಓಡಾಡುತ್ತೆ. 4 ಕಾಲು ಇರ್ತಿತ್ತು, ತಪಸ್ ಮಾಡ್ತಿದ್ರು, ಏಕಾದಶಿ ಆದ ವ್ರತ ಮಾಡ್ತಿದ್ರು ಅಂತ ಅರ್ಥ. ಶೌಚಂ ಮಡಿ ಮೇಲಿಗೆ, ಆ ಕಾನ್ಸೆಪ್ಟ್ ಇತ್ತು. ದಯಾ ಕರುಣೆ ಇತ್ತು. ಸತ್ಯಂ ಸುಳ್ಳು ಹೇಳ್ತಿರಲಿಲ್ಲ. ಆದ್ದರಿಂದ ಎಲ್ಲ ಕೃತಜ್ಞದಲ್ಲಿ ಪರ್ಫೆಕ್ಟ್ ಆಗಿರ್ತಿತ್ತು. ಅದಕ್ಕೆ ಸರಿಯಾಗಿ ಕೆಲಸ ಮಾಡೋರಿಗೆ ಯಾವಾಗಲೂ ತುಂಬ ದಿವಸ ಇಟ್ಕೋತಾರೆ. ಆಯುಷ್ ಎಷ್ಟು ಗೊತ್ತೇನಾಗ, 100,000 ವರ್ಷ ಆಯುಷ್ಯ. ಹುಟ್ಟಿದ ಕೂಸು ಹುಟ್ಟಿತು ಅಂದರೆ 100,000 ವರ್ಷದವರೆಗೆ ಇರ್ತಿದ್ದವು. ಯಾವ ಷಷ್ಟಿ ಇಷ್ಟಬ್ದಿಗೆ ಅರ್ಥನೇ ಇಲ್ಲ, ಅಷ್ಟು ಕಾಲ ಬದುಕ್ತಾ ಇದ್ರು. ನಿಜವಾಗ್ಲೂ ಕೂಡ ಭಾರಿ ಆಶ್ಚರ್ಯ. ಆಮೇಲೆ ಬಹಳ ಆಶ್ಚರ್ಯ ಆದರೆ ಅಲ್ಲಿ ಎಲ್ಲ ಜನಗಳು ಸತ್ಯವಾದಿಗಳೇ. ಆದ್ದರಿಂದ ಅಸ್ಥಿಗತ ಪ್ರಾಣ, ಜೀ ಮನುಷ್ಯ ಎಲ್ಲಿವರೆಗೂ ಬದುಕ್ತಿದ್ದ ಗೊತ್ತಾ? ಮೂಳೆ ಇರೋವರೆಗೂ ಬದುಕ್ತಿದ್ದ. ಮೂಳೆ ಇರೋವರೆಗೂ ಅಂದರೆ ದೀರ್ಘಾಯುಷ್ಯ ಅಂತ ಅರ್ಥ. ಒಂದು ಚೇಂಜ್ ಆಯುಷ್ಯದ ಧ್ಯಾನ ಬಂತು. ಮತ್ತು ಮನುಷ್ಯನ ಎತ್ತರ 28 ಮೊಳ ಇರ್ತಿದ್ದಂತೆ, 28 ಮೊಳ ಹೈಟು. ಈ ಡೈನೋಸಾರ್ ಕತೆ ಕೇಳಿದ್ರೆ ಅರ್ಥ ಆಗ್ತದೆ. ಅಂಥ ಪ್ರಾಣಿ ಇವತ್ತು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ. ಇದ್ದಿದ್ದು ಸತ್ಯ, ಪ್ರೂವ್ ಆಗಿದೆ. ಮನುಷ್ಯನ ಹೈಟ್ ಆ ರೀತಿ ಇರ್ತಿತ್ತು, ಕೆಲ ಅಲ್ಲಲ್ಲೇ ಬರ್ತಿರುತ್ತೆ. ಯಾವುದೋ ಒಂದು ಹಳೆಯ ಅಚ್ಚಿ ಪಂಜರ ಸಿಕ್ಕಿದೆ, ಭಾರಿ ದೊಡ್ಡದಿದೆ ಅಂತ ಹೇಳಿದ್ರು. ಯಾವುದೋ ಕಾಲದ್ದು ಕೆಲವೆಲ್ಲ ಯಾಕೆ ಸಿಗೋದಿಲ್ಲ, ಮಣ್ಣಾಗ ಹೋಗಿಬಿಟ್ಟಿರುತ್ತೆ. ಪ್ಲಾಸ್ಟಿಕ್ ಇದ್ದಾಗಲ್ಲ ಮನುಷ್ಯನ ಬಾಡಿ ಸೇರ್ಕೊಂಡ್ಬಿಡುತ್ತೆ, ಕೆಲವು ಉಡ್ಕೊಂಡಿದ್ದರೆ ಸಿಗುತ್ತೆ ಅಷ್ಟೇ. ಅದು ಆಯಿತು. ಇನ್ನು ಮುಂದೆ ಧಾನ್ಯ ಎಷ್ಟು ಬರ್ತಿತ್ತು ವರ್ಷಕ್ಕೆ? 7 ಸಲ ಬೆಳೆ ಬರ್ತಿತ್ತಂತೆ. 7 ಸಲ ಎಲ್ಲ ಸುಭಿಕ್ಷ, ಯಾರು ಕೂಡಿಡೋ ಚಾನ್ಸ್ ಬೇಕೇ ಇಲ್ಲ, ನೆಸೆಸಿಟಿನೇ ಇಲ್ಲ. 7 ಸಲ ಮಳೆ ಬರುತ್ತೆ ಅಂದರೆ ಎಷ್ಟು ಪುಣ್ಯದ ಕಾಲ. ಆಮೇಲೆ ಸುವರ್ಣದ ಪಾತ್ರೆಗಳು ರತ್ನಮಯ, ಅವಾಗೇನೋ ಇವೆಲ್ಲ ಪೇಪರ್ ಗೀಪರ್ ಇಲ್ಲೇ ಇಲ್ಲ. ರತ್ನಗಳನ್ನು ಇಷ್ಟು ರತ್ನ ಕೊಟ್ಟರೆ ಇಷ್ಟಂತ, ರತ್ನಗಳನ್ನು ಎಕ್ಸ್ಚೇಂಜ್ ಮಾಡ್ತಿದ್ರು. ಎಲ್ಲ ರತ್ನಮಯ ಹಿಂದೆ ಹೇಳ್ತಾರೆ. ರತ್ನಮಯವಾದ ವ್ಯಾಪಾರ. ಈ ಕಾಯಿನ್ಸ್ ಇಲ್ಲ, ಸ್ವಲ್ಪ ಹಿಂದೆ ಹೋಗಿ 100 ವರ್ಷದಿಂದೆ ಪ್ಯೂರ್ ಕಾಯಿನ್ ಬೆಳಿ ಪಾಸ್ ಪ್ಯೂರ್ ಸಿಲ್ವರ್ ಕಾಯಿನ್ ಬರ್ತಿತ್ತು. ಅದಕ್ಕೆ ಬೆಲೆ 24 ತಲೆ ಅಂದರೆ ಎಷ್ಟು ನಿಮ್ಗೆ ಗೊತ್ತಾ? 24 ಗ್ರಾಮ್ಸ್. ಅದು 1 ರೂಪಾಯಿಗೆ ಅಂದರೆ ರೂಪಾಯಿ ಆ್ಯಕ್ಚುಯಲ್ ರೂಪಾಯಿ ಅದು, ಗೊತ್ತಾಯ್ತಾ? ಎಷ್ಟು ದಿವಸ ಇವತ್ತು 100 ರೂಪಾಯಿಗೆಲ್ಲ ಅದು 2,500 ರೂಪಾಯಿ ಬರುತ್ತೆ ಒಂದು ಕೊಟ್ಟರೆ, ಅಷ್ಟು ಅಂಥ ಲೆಕ್ಕ ಇದೆ. ಇವತ್ತೇನು ಇವೆಲ್ಲ ಏನು ಗೊತ್ತಾ? ನಾವು ಸೂಪರ್ ಇಂಪೋಸ್ ಮಾಡಿದ ವ್ಯಾಲ್ಯೂ ಹೊರತು ಅದು ವ್ಯಾಲ್ಯೂ ಇಲ್ಲ. ಅದಕ್ಕೆ ಗೊತ್ತಲ್ಲ, ನೋಟ್ ಬ್ಯಾನ್ ವ್ಯಾಲ್ಯೂ ಗೊತ್ತಲ್ಲ ಎಷ್ಟು ವ್ಯಾಲ್ಯೂ ಇತ್ತು ಅಂತೇಳಿ. ವ್ಯಾಲ್ಯೂ ಇಲ್ಲ ಅಲ್ಲ, ಅದು ಇಟ್ಕೊಂಡ್ರೆ ಭಾರಿ ಡೇಂಜರ್ ಬೇರೆ ಜೊತೆಗೆ. ಅಂತ ಕಾಲ ಬಂತು. ಅಂದರೆ ಕೃತಿಗೆ ಅದು ಕಂಪೇರ್ ಮಾಡಲಿಕ್ಕೆ ಇವೆಲ್ಲ ಬೇಕಾದ್ರೆ ನಾವು ಹಾಗಿರಬೇಕು ಅನಿಸುತ್ತೆ, ಆಗಿತ್ತಾಗ ಹಾಗಿರಬೇಕು ಅನಿಸುತ್ತೆ ಒಮ್ಮೆ ಅನಿಸುತ್ತೆ ನಮಗೆ. ಮುಂದೆ ಬಂದರೆ ಪಾಪ 0 ಅಂತ ಹೇಳಿದೆ. ಆಮೇಲೆ ಶುರುವಾಯಿತು, ಆ ಯುಗ ಮುಗೀತು, ಆ ಕೃತ ಯುಗ ಮುಗೀತು, ತೇತ ಯುಗ ಶುರುವಾಯಿತು. ಒಂದು ಸ್ಟೆಪ್ ಡೌನ್ ಆಯಿತು, ಒಂದು ಪಾದ ಮುರಿಯಿತು ಧರ್ಮದ ನಾರಕರಲ್ಲಿ ಒಂದು ಹೋಯಿತು. ಅದ್ರ ಎಫೆಕ್ಟ್ ಏನಾಯ್ತು ಗೊತ್ತಾ? ಆಯುಷ್ಯ 1,00,000 ವರ್ಷದಿಂದ ಎಷ್ಟು ಡೌನ್ ಆಯ್ತು ಗೊತ್ತಾ? 10,000 ವರ್ಷಕ್ಕೆ ಬಂತು. ಒಂದೇ ಕಾಲ ಹೋಗಿದ್ದಕ್ಕೆ ಒಂದು ಟೈರ್ ಪಂಕ್ಚರ್ ಆದರೆ ಏನಾಗುತ್ತೆ ಯೋಚನೆ ಮಾಡಿ. ಮುಂದೆ ಹೋಗೋ ಮುಂದಕ್ಕೆ ಹೋಗೋ ಬಂದು ಹೆಜ್ಜೆನೂ ಹೋಗೋಕ್ಕಲ್ಲ. ಸ್ವಲ್ಪ ಎತ್ತುಗಳು ಸ್ವಲ್ಪ ಹೇಳ್ಕೊಂಡು ಹೋಗುತ್ತೆ, ಕಾರ್ ಹೇಳ್ಕೊಂಡು ಹೋಗೋದಿಲ್ಲ. ಎತ್ತು ಕಾಲು ಕುಂಟ್ಕೊಂಡಾರ ಹೋಗ್ತೀರಿ, ಸ್ವಲ್ಪ ಪಾಪ ಧರ್ಮ ಹಾಗೆ ಹೋಗುತ್ತೆ ಮುಂದಕ್ಕೆ. ಮನುಷ್ಯನ ಆಯುರ್ಮಾನ ಅಷ್ಟು ಬಂದರೆ ಅವನ ಹೈಟು 28 ಮೊಳ ಹೋಗಿ 14 ಮೊಳಕ್ಕೆ ಇಳಿದು 50% ಡೌನ್ ಆಯಿತು. ಒಂದು ಚೂರಿಗೆ 20% ಡೌನ್ ಆಯಿತು. ಆಮೇಲೆ ಇವೆಲ್ಲ ಏನೋ ಸುವರ್ಣಯ ವ್ಯಾಪಾರ ಹೋಯಿತು, ಎಲ್ಲ ರಜತಮಯ ವ್ಯಾಪಾರ ಬಂತು. ಬೆಳ್ಳಿ ಪಾತ್ರೆ ಶುರುವಾಯಿತು, ಬಂಗಾರ ಹೋಯಿತು, ಬೆಳ್ಳಿ ಪಾತ್ರೆ ಬಂತು. ಅಂಥ ಕಾಲ ಇತ್ತು ಅನ್ನೋದಕ್ಕೆ ಭೀಮಸೇನ ದೇವರು ಯಜ್ಞ ಮಾಡಿದಾಗ ರಾಜಸೂಯಾಗದ್ರಲ್ಲೆಲ್ಲ ಎಲ್ಲ ಸುವರ್ಣಮೇವ ಪ್ರತಿಯೊಂದು ಚಿನ್ನದ್ದಿತ್ತಂತೆ. ನೆಲದ ಫ್ಲೋರಿಂಗ್ ಸಮೇತ ಚಿನ್ನ. ಇಷ್ಟು ಹತ್ರದ 5,000 ವರ್ಷದಿಂದ ಅಷ್ಟು ತುಂಬ ಸರಿಯಾಗಿದ್ದರೆ ಈ ಕಾಲ ಮಾಡಿ ತೋರಿಸ್ತಾರೋ. ಆಗ ನ್ಯಾಚುರಲಿ ಇತ್ತು, ಭೀಮಸೇನ ಶಕ್ತಿಯಿಂದ ಮಾಡಿ ತೋರಿಸಿದರು. ಧರ್ಮ ತಾತ್ಪರ್ಯ ಇಷ್ಟೇ, ನಮ್ಮ ಮನೆಯಲ್ಲಿ ಧರ್ಮ ಇರಲಿ, ನಿಮ್ಮ ಮನೆಯ ಮಟ್ಟಿಗೆ ಆಗಿರುತ್ತೆ ಅಂತ ಅರ್ಥ. ಮನೆಯ ಮೆಟ್ಟಿಗೆ, ಮನೆ ಯು ಪಿ ಎಸ್ ಇದೆ ಬೆಳಕಿದೆ ಅಂತಾರಲ್ಲ ಆತ ಮನೆ, ಎಲ್ಲರಿಗೂ ಅಪ್ಲೈ ಆಯ್ತು ಮನೆಗೆ ಮಾತ್ರ. ಸೊ ಧರ್ಮ ಸರಿಯಾಗಿ ಫಾಲೋ ಮಾಡೋದು, ಯು ಪಿ ಎಸ್ ಮೇಂಟೈನ್ ಮಾಡಿದೆ ಲೆಕ್ಕ. ನಾವು ಹೊರಗೆ ಏನಾದ್ರೂ ಆಗಿಲ್ಲ, ನಮ್ಮ ಸುಖವಾಗಿ ಒಳಗಿರ್ಬೋದು. ಧರ್ಮ ಅನ್ನೋದು 2 ಥರ, ಮಾಸ್ ಧರ್ಮ ಬೇರೆ, ಇಂಡಿವಿಜುವಲ್ ಧರ್ಮ ಬೇರೆ. ಮಾಸ್ ಧರ್ಮ ಮಾಡಿದರೆ ಲೋಕನೇ ಆಗಿರುತ್ತೆ, ಇಂಡಿವಿಜುವಲ್ ಮಾಡಿದಾಗ ನಮ್ಮ ಮಟ್ಟಿಗೆ ನಾವು ಆಗಿರುತ್ತೆ. ಆನೆಸ್ಟ್ ಇದ್ದರೆ ಅವನಿಗೆ ಪ್ರಮೋಷನ್ ಎಲ್ಲ ಸಿಗ್ತಿರುತ್ತಲ್ಲ. ಈ ದೃಷ್ಟಿಯಿಂದ ತಿಳ್ಕೋಬೇಕು ಅಂದರೆ ಆಗಿ ಹೋಗಿರೋದಲ್ಲ, ನಾವು ಮಾಡೋಕ್ಕೆ ಬರುತ್ತೆ ಅಂತ ತೋರ್ಸೋಕ್ಕೆ ಭೀಮಸೇನ ದೇವರು ಮಾಡಿದ ಕೆಲಸ. ಮುಂದೆ 5 ಸರ್ತೆ ಧಾನ್ಯೋತ್ಪತ್ತಿ ಹೆಟ್ಟಿತ್ತಲ್ಲ, 7 ಹೋಯಿತು, 5ಕ್ಕೆ ಡೌನ್ ಆಯಿತು. ಆಮೇಲೆ ಸುವರ್ಣಮಯ ವ್ಯಾಪಾರ, ವ್ಯಾಪಾರಕ್ಕೆ ರತ್ನಗಳು ಹೋಯಿತು, ಚಿನ್ನ ಶುರು ಮಾಡಿದ್ರು, ಚಿನ್ನದ ಕಾಯಿನ್ಸ್ ಬಂತು. ಅಲ್ಲಲ್ಲಿ ಸಿಗ್ತಿರುತ್ತೆ ನೋಡಿ, ಈಗಲೂ ಕೂಡ ಯಾವುದೋ ಮನೆ ಫೌಂಡೇಶನ್ ಹಾಕಿ ತೋಡಿದಾಗ ಬಂಗಾರ ನಾಣ್ಯಗಳು ಸಿಕ್ತು ಅಂತ ಹೇಳ್ತಾರೆ. ಸತ್ಯಬೋಧರ ಸ್ವಾಮಿಗಳ ಕೈಲಿ ಅವರು ಟಂಕಸಾಲೆ ಇಟ್ಟಿದ್ರು. ಆ ಟಂಕಸಾಲೆ ಇದಕ್ಕಲ್ಲ, ಸರ್ಕಾರಕ್ಕೆ ಪ್ಯಾರಲಲ್ ಮಾಡೋಕ್ಕಲ್ಲ, ನಾಣ್ಯ ಪ್ರಿಸರ್ವ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ರು. ಬರೀ ಬಂಗಾರದ್ದು ಬೆಳ್ಳಿದ್ದು ಅಷ್ಟೇ, ಅಂಥ ವ್ಯವಸ್ಥೆ ಇತ್ತು. ಅದು ಮಠಾಧೀಶರಾಗಿ ಒಬ್ಬ ಬ್ರಾಹ್ಮಣರ ರೀತಿ ಮಾಡ್ತಿದ್ರು ಅಂದರೆ ಹಿಂದೆ ಆಗಿರ್ಬೋದು ಆ ಕಾಲಕ್ಕೆ. ಮುಂದೆ ಪುಣ್ಯ 15, ಪಾಪ 5 ಶುರುವಾಯಿತು. ಪಾಪ 5% ಅಂದರೆ 25% ಅದು ಬಂತು, 70% ಉಳ್ಕೊಳ್ತಾ ಅಷ್ಟೆ. ಆಮೇಲೆ ದ್ವಾಪರಯುಗ ಬಂತು. ದ್ವಾಪರಯುಗ ಬರ್ತಿರ್ಲಿಕ್ಕೇನೆ 2 ಕಾಲ ಹೋಯ್ತಾಗಲೇ, ತಪಶೌಚಂ ದಯಾಸತ್ಯಂ. ತಪಸ್ಸೋಯ್ತು, ಶೌಚ ಹೋಯ್ತು, ದಯಾಸತ್ಯಂ. ಅದರಲ್ಲಿ ಆಯ್ತೇನು ಗೊತ್ತಾ? ಆಯುಷ್ಯ 1,00,000 ವರ್ಷ, 10,000 ವರ್ಷ, 1,000 ವರ್ಷಕ್ಕೆ ಬಂತು. ಇಲ್ಲಿಂದಲ್ಲಿಗೆ 1,000 ವರ್ಷಕ್ಕೆ ಹಿಡಿದೋಯ್ತು. ಮನುಷ್ಯನ ಆಯುರ್ಮಾನ 14 ಇಂದ 7 ಮೊಳಕ್ಕೆ ಬಂತಾಗ್ಲೇನೆ, 28, 14, 7 ಬಂತು. ಆಮೇಲೆ ಜನಗಳಲ್ಲಿ 10, 10, 20, 15 ಹೋಯ್ತು, 25 ಹೋಯ್ತು, 20, 20, 20, 20, 20 ಹೋಯ್ತು, ಎಲ್ಲ ಹೋಯ್ತು. ಈಗ 20, 10, 10 ಬಂತಾಗಲೇ, ಇಷ್ಟು ಡೌನ್ ಆಗಿ ಇನ್ನೂ ಕಡಿಮೆ ಆಯಿತು. ಸೊ ಆಗಲೇ ಧಾನ್ಯಗಳು 3 ಸರ್ತೆ ವರ್ಷಕ್ಕೆ 3 ಸಲ ಅಷ್ಟೇ, 7 ಹೋಗಿ 5 ಹೋಗಿ 3ಕ್ಕೆ ಬಂತು. ಇನ್ನು ಇವೆಲ್ಲ ಕೂಡ ತಾಮ್ರಮಯ, ರೌಪ್ಯಮಯವೋ, ವ್ಯಾಪಾರ ಎಲ್ಲ ರೌಪ್ಯ. ಪಾತ್ರೆಗಳೆಲ್ಲ ತಾಮ್ರ ಪಾತ್ರೆ ಶುರುವಾಯಿತು. ಬಂಗಾರ ಹೋಗಿ, ಬೆಳ್ಳಿ ಹೋಗಿ, ತಾಮ್ರ ಬಂತು. ಇದು ರತ್ನ ಹೋಗಿ, ಚಿನ್ನ ಹೋಗಿ, ಬೆಳ್ಳಿ ಶುರುವಾಯ್ತು. ನಾಣ್ಯ ಹಂತದಲ್ಲಿ ಅವನ ಎತ್ತರ ಹೇಳಿದೆ ಏಳಡಿ ಬಂತು. ಮೂರು ಸರಿ ಮಾತ್ರ ಧಾನ್ಯ ಉತ್ಪತ್ತಿ. ಅದು ಮುಗಿದ ಮೇಲೆ ಕಲಿಯುಗ ಪ್ರಾರಂಭ ಆಯಿತು. ಕಲಿಯುಗ ಪ್ರಾರಂಭ 15 ಪಾಪ 5 ಪುಣ್ಯ. ಬಿಗಿನಿಂಗ್ನಲ್ಲಿ ಕೊನೆಗೂ 20 ಇದೆ, 0 20 ಇದೆ. ಈಗ ಸ್ವಲ್ಪ ಸ್ವಲ್ಪ ವ್ಯವಸ್ಥೆ ಇರುತ್ತಲ್ಲ, ಆ ಸ್ಥಿತಿ ಬಂತು. ಮನುಷ್ಯನ ಹತ್ರ ಮೂರುವರಿ ಆಯಿತು, 7 3/2. ಈ 3/2 ಅವನೆಷ್ಟು ಮಾಡ್ಬೇಕಾದ್ರೆ 28 ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಷ್ಟು ಉದ್ದ ಇದು ಮಾಡ್ತೀವಿ ಅಂತಾರಲ್ಲ, ಹಾಗಾಗಿ ಮನುಷ್ಯನ ಒಂದು ರೀತಿ ಇಷ್ಟು ವಿಕಾರ. ಧಾನ್ಯಗಳು 2 ಮಾತ್ರ, ಅದು ನೋ ಗ್ಯಾರಂಟಿ, ಅರ್ಥ ಮಾಡ್ಕೋಬೇಕು. ಅಲ್ಲಿ 7 5 3 2 ಅದು ತಮಾಷೆ ಅಂದರೆ 7 ಗ್ಯಾರಂಟಿ, 5 5 ಗ್ಯಾರಂಟಿ, 3 3 ಗ್ಯಾರಂಟಿ, ಇಲ್ಲಿ 2 ನೋ ಗ್ಯಾರಂಟಿ. ಅರ್ಥ ಆಯ್ತಾ? ಎಷ್ಟೋ ವರ್ಷ ಬರೋದಿಲ್ಲವಲ್ಲ, ಅದರಿಂದ ನೋ ಗ್ಯಾರಂಟಿ. ಅದು ಗ್ಯಾರಂಟಿ ಬರಲೇಬೇಕು. ನೀರು ಬರುತ್ತೆ ನಾಳೆ ಅಂತ ಪ್ಲಾನ್ ಮಾಡ್ತೀವಲ್ಲ, ಹಾಗೆ 5 ನೀರು ಬರುತ್ತೆ ಅಂತ ಪ್ಲಾನ್ ಮಾಡಿ ಪ್ಲಾನ್ ಮಾಡ್ಬೋದಾಗಿತ್ತಾಗ, ಈಗ ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಎಂದು ಬರುತ್ತೋ ಗೊತ್ತಿಲ್ಲ, ಆ ಸ್ಥಿತಿ ಬಂದಿದೆ. ಅಂದ್ರೆ ಕಲಿಯುಗದಲ್ಲಿ ಏನೇನು ಹೇಳ್ತಾರೆ, ಉಡುದ್ಯೋಗದೆಲ್ಲ ಗ್ಯಾರಂಟಿಡ್, ಅದು ಇಲ್ಲಿ ನೋ ಗ್ಯಾರಂಟಿ, ವಾರಂಟಿ ನೋ ವಾರಂಟಿ ಅಂತಾರ, ಆ ಟೈಪ್ ಕೊಟ್ಟಿರೋ ವ್ಯವಸ್ಥೆಗಳು. ಆದ್ದರಿಂದ ನಾವು ಕಲಿಯುಗವನ್ನು ಸ್ವಲ್ಪ ವಾಸಿ ಅನ್ಕೊಳ್ಳೋಕೆ ಬರೋದಿಲ್ಲ. ನೋ ಗ್ಯಾರಂಟಿ ಅಂದರೆ ವಾಸಿ ಪ್ರಶ್ನೆ ಬರಲೇ ಇಲ್ಲ, ಅದರಿಂದ ಏನು ಹೋಯಿತು. ಮತ್ತು ಇವೆಲ್ಲ ಏನು ಶುರುವಾಯಿತು, ದಿನದೊಳಗೆ ಬಹಳ ಮುಖ್ಯವಾಗಿ ಪಾತ್ರೆಗಳೆಲ್ಲ ಎಷ್ಟು ಕರೆಕ್ಟಾಗಿ ಹೇಳ್ತಾರೆ ನೋಡಿ. ಮನುಷ್ಯನ ಎತ್ತರ ಅಷ್ಟಾದ ಮೇಲೆ ಪಾತ್ರೆಗಳೆಲ್ಲ ತಾಮ್ರ ಶುರುವಾಗಿತ್ತು. ಮೃಣ್ಮಯ ಭಾಂಡಾನಿ, ಮಣ್ಣಿನ ಪಾತ್ರೆಗಳು ಕುಡಿಕೆ ಮಡಿಕೆಗಳು ಶುರುವಾಯಿತು. ಅದು ತಮಾಷೆ ಅಂದರೆ ದ್ವಿವಾರಂ ಧಾನ್ಯೋತ್ಪತ್ತಿ ತಾಮ್ರಮಯೋ ವ್ಯಾಪಾರ, ತಾಮ್ರದ ನಾಣ್ಯಗಳು ಬಂದು ಬಂದು ಹಿಂದೆಲ್ಲ ಒಂದು ಪೈಸೆ ಬರ್ತಲ್ಲ, ಒಂದು ಕಾಸು ಹೊತ್ತಿದ್ವಲ್ಲ ತಾಮ್ರದ್ದು, ತಾಮ್ರದಲ್ಲಿ ಬಂತು. ಅದು ಹೊರಟೋಯ್ತಿವ್ರಿ, ಪೇಪರ್ ಅಷ್ಟೇ, ಪೇಪರ್ ಪ್ಲಾಸ್ಟಿಕ್ ಬರ್ತಾ ಬರ್ತಾ ಅದಕ್ಕೆ ಬೆಲೆನೇ ಇರೋದಿಲ್ಲ, ಆ ಸ್ಥಿತಿ ಬಂತು. ಇದು ಯುಗಮಾನದಲ್ಲಾದ ವ್ಯತ್ಯಾಸ. ವ್ಯತ್ಯಾಸ ಅಲ್ಲಿ ಅಸ್ಥಿಗತ ಪ್ರಾಣ, ಆಮೇಲೆ ಮಾಂಸಗತ ಪ್ರಾಣ, ರಕ್ತಗತ ಪ್ರಾಣ, ಈಗ ಅನ್ನಗತ ಪ್ರಾಣ. ಅಂದರೆ ಮಾಂಸ ಇರೋ ಅಷ್ಟು ಅಸ್ಥಿ ಇರೋವರೆಗೂ ಕೃತಯುಗದಲ್ಲಿ ಇರ್ತಿದ್ರು, ಮಾಂಸ ಇರೋವರೆಗೂ ತ್ರೇತಾಯುಗದಲ್ಲಿ ಇರ್ತಿದ್ರು, ಕೃತಯುಗದಲ್ಲಿ ರಕ್ತ ಇರೋವರೆಗೂ ಇರ್ತಿದ್ರು, ರಕ್ತ ಇರೋವರೆಗೂ. ಇದರಲ್ಲಿ ಅನ್ನ ತಿನ್ನೋವರೆಗೂ ಮಾತ್ರ, ಯಾವ ಆಹಾರ ನಿಂತೋಗಿದೆ ಅಂದರೆ ಕಾಲ ಮುಗಿದಿದೆ ಅಂತ. ಎಲ್ಲ ಎಷ್ಟು ಬದಲಾವಣೆ ಆಗ, ಧರ್ಮ ಒಂದಿತ್ತು ಅಂದರೆ ಎಲ್ಲ ಸೆಟ್ರೇಟ್ ಆಗುತ್ತೆ, ಧರ್ಮ ಒಂದು ಹೋದರೆ ಎಲ್ಲ ಬಿದ್ದು ಹೋಗಿಬಿಡುತ್ತೆ. ಈ ರೀತಿ ಕಳೆದು ಕಲಿಯುಗ ನಮ್ಮ 1940 ಶಾಲಿವಾಹನ ಶಕ, ಮಧ್ಯೆ ಮಧ್ಯೆ ಶಕೆಗಳು ಚೇಂಜ್ ಆಗ್ತವೆ, ಅದರಲ್ಲಿ ಶಾಲಿವಾಹನ ಶಕೆಯಲ್ಲಿ 1940-1940 ಇದರಲ್ಲಿ ಈ ಸಲ ಏನೇನಾಗುತ್ತೆ ನೋಡಿದ್ರು. ಇದಿಷ್ಟು ಕೂಡ ನಡೆದು ಬಂದ ವಿಚಾರ ಆಯಿತು. ಧರ್ಮದ ಬೇಸಿಸ್ ಮೇಲೆ ಕಾಲಮಾನ ಹೇಗೆ ಬದಲಾಗುತ್ತೆ, ಎಫೆಕ್ಟ್ ಹೇಗೆ ಬದಲಾಗುತ್ತೆ ಅಂತ ಹೇಳಿದ್ದಾಯಿತು. ನಮ್ಮ ಸರ್ಕಾರಕ್ಕೆ ಮಂತ್ರಿಗಿಂತರೆ ಯಾರು ಮಂತ್ರಿ ಇದ್ದಾರೆ ಹೇಗೆ ಕೇಳ್ತಾರಲ್ಲ, ಈ ಸತ್ಯ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಶಾಸ್ತ್ರೀಯ ಪರಿಕಲ್ಪನೆ ರಾಜ್ಯ. ಇದು ಈ ವರ್ಷಕ್ಕೆ ರಾಜ ಯಾರು ಮಂತ್ರಿ ಯಾರು ತಿಳ್ಕೊಳ್ಳೋದು ಭಾರಿ ಸುಲಭ. ಯಾವ ವಾರ ಯುಗಾದಿ ಆಗುತ್ತೋ ಆ ವಾರದ ದೇವತೆಯೇ ರಾಜ. ಇದು ಭಾನುವಾರ ಆಗಿರೋದು ಸೂರ್ಯ ರಾಜ ಈ ಸಲ. ಹಿಂದಿಂದಿರ್ತಾರೆ ಅದು ಸೇನಾ ಮಂತ್ರಿ, ಸೊ ಶನಿ ಮಂತ್ರಿ. ಆಮೇಲೆ ಸೇನಾಧಿಪತಿ ಹಿಂದಿಂದು ಶುಕ್ರವಾರ. ಈ ಮೂರರಲ್ಲಿ ಸುಲಭವಾಗಿ ಗೊತ್ತಾಗುತ್ತೆ. ಮೇನ್ ಇವರೇ ಮೂರು ಜನ. ಮೊದಲನೇ ಯಥಾರಾಜ ತಥಾ ನಂಬರ್ 1 ಅಂದರೆ ರಾಜ, ಎರಡನೇದಾಗಿ ಇದು, ಮೂರನೇದಾಗಿ ಅದು, ಅದೆಲ್ಲ ಹೇಳ್ತಾ ಬರ್ತಾರೆ. ಒಟ್ಟು ಸಂವತ್ಸರದ ಫಲ ಏನು, ಸಂವತ್ಸರ ನ್ಯಾಚುರಲಿ ಹೇಗಿರುತ್ತೆ ಅಂದರೆ ಅಷ್ಟು ಒಳ್ಳೆಯ ಸಂವತ್ಸರ ಅಲ್ಲ ಅಲ್ಲಿ ಹೇಳಬೇಕಾಗಿಲ್ಲ. ರಾತ್ರಿ ಕಾಲದಲ್ಲಿ ಬೆಚ್ಚ ಬೆಟರ್ ಅಷ್ಟೇ ಹೊರತು ಹೆಚ್ಚಿರೋದಿಲ್ಲ. ರಣಕರ್ಮರಥ ಕ್ಷಿತಿಪಾಲ ಗಣಾಹ ಯುದ್ಧಗಿದ್ದ ಆಗ್ತಾ ಇರ್ತವೆ, ಇದ್ದೇ ಥರ್ಡ್ ವರ್ಡ್ ವಾರ ಸಾಕ್ತಾನೆ ಇರ್ತಾರೆ, ತೆಗಿತಾನೆ ಇರ್ತಾರೆ ಅದನ್ನು. ಆಮೇಲೆ ಧ್ರುವ ಅಲ್ಪತರ ಭುವಿ ವಸ್ತ್ರ ಕಣಾಹ, ಅನ್ನಭಾವ ವಸ್ತ್ರಾಭಾವ ಬರುತ್ತೆ, ನೀರು ಜಾಸ್ತಿ ಬರೋದಿಲ್ಲ. ಜಲವೃಷ್ಟಿ ಅತೀವ ಜಲವೃಷ್ಟಿ ಅತಿ ಒಂದು ಸತ್ಯ ಅತಿವೃಷ್ಟಿ ಅನಾವೃಷ್ಟಿ ಆ ರೀತಿಯಾಗಿ. ಆಮೇಲೆ ರೋಗ ಜಾಸ್ತಿ ಬರುತ್ತೆ, ಜನಾಹ ಗದಿನಃ ವಿಳಂಬಿ ನಿತೆ, ಇನ್ನೊಂದು ವಿಳಂಬ ಹೆಸರೇ ಇದೆ ಅಲ್ಲಿ ವಿಳಂಬಿ, ಎಲ್ಲ ಡಿಲೇಟ್ 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 ಲೇಟ್ ಲೇಟ್ ಅಂತ ಅರ್ಥ. ವಿಳಂಬವಾಯಿತು ನಮ್ಗೆ ಅರ್ಥ ಆಗುತ್ತೆ, ಸಂವತ್ಸರಕ್ಕೆ ಹೆಸರೇ ಇದೆ ವಿಳಂಬ ಸಂವತ್ಸರ ಅಂತಲೇ ಹೆಸರು, ಎಲ್ಲ ವಿಳಂಬಿ 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 ಅಂತೇಳಿ. ಇದು ಸಂವತ್ಸರನೇ ಹಾಗೆ. ಜೊತೆ ರಾಜ ಅಂತ ಅನ್ನೋದು ಸೂರ್ಯ. ಸೂರ್ಯ ಎಫಿಷಿಯೆಂಟ್ ಅಂತ ಭಾರಿ ಎಫಿಷಿಯೆಂಟ್ ರಾಜ ಅಲ್ಲ. ಧಾನ್ಯ ಪುಷ್ಪ ಫಲ ಮೂಲ ವಿನಾಶ, ಧಾನ್ಯಗಳು ಹೋಗುತ್ತೆ, ಪುಷ್ಪ ಹೋಗುತ್ತೆ, ಫಲ ಹೋಗುತ್ತೆ, ಇರೋದೇ ನಾಲ್ಕು ನೋಯಿತು. ಚೋರ ಭೀಹಿ ಭವತಿ, ಕಳ್ಳ ಕಾಟ ಜಾಸ್ತಿ. ನಾ ಉದಕ ಲೇಷಃ, ಉದಕ ನೀರೇ ಸಿಗೋದಿಲ್ಲ. ಭೂಮಿಪಾಲ ಕಲ, ಸೂರ್ಯ ರಾಜ ಆದ ಅತ್ಯ ತೊಗೊಂಡ್ಬಿಡ್ತಾನೆ ನೀರಿರೋದಿಲ್ಲ ಅಂತ ಅರ್ಥ. ನೋದಕ ಲೇಷ ಭೂಮಿಪಾಲ ಕಲಹ, ರಾಜರಲ್ಲಿ ಗಲಾಟೆ, ಇಲ್ಲೇ ಗಲಾಟೆ ನಡೀತಾ ಇದೆ, ಎಲೆಕ್ಷನ್ಗಿಂತ ಮುಂಚೆನೇ ಭಾರಿ ಗಲಾಟೆ. ಭೂಮಿಪಾಲ ಕಲಹ ಗತ ಕೋಶ, ದುಡ್ಡಿರೋದಿಲ್ಲ. ಪ್ರಾಣಿನಾಂ ಭಾ, ಮಂತ್ರಿ ಶನಿ ಆದರೆ ನೈವ ಧಾನ್ಯ ಫಲ ಪುಷ್ಪ ಸಂಚಯ, ಸೇಮ್ ರಾಜ ಇದ್ದಾಗೆ ಇರ್ತಾನೆ. ತಮಾಷೆ ಅಂದರೆ ಅಪ್ಪ ರಾಜ, ಮಂತ್ರಿ ಮಗ, ಸೂರ್ಯನ ಮಗನೇ ಶನಿ,
ಅದರಿಂದ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅಂತ ಅರ್ಥ. ಮನೆಯೊಳಗೇನೆ ಸಾಧ ಅದ್ರ ಅವ್ರ ತಪ್ಪಲ್ಲ, ಅದು ಜನಗಳ ತಕ್ಕಂತೆ ಕೊಡ್ತಾರೆ ಅಷ್ಟೇ. ಅವರು ಭಾರಿ ಒಳ್ಳೆ ದೇವತೆಗಳವರೆಲ್ಲ. ಅವರ್ಷಣ ವಶಾತ್ ಜಗತ್ ಕ್ಷಯ, ನೀರಿಲ್ಲದೆ ಅನೇಕ ಸಾಯ್ತಾರೆ, ನೀರು ಬಂದ ಅನೇಕರು ಸಾಯ್ತಾರೆ. ನೀರಿಲ್ಲ ಕುಡಿಲಿಕ್ಕೆ ಅಭಾವ, ಪ್ರಿಡಿಕ್ಟ್ ಮಾಡಿ ಹಾಕ್ತಾನೆ ಇರ್ತಾರೆ ನೀರಿನ ಅಭಾವ ಅಭಾವ ಅಂತೇಳಿ. ಅತಿವೃಷ್ಟಿಯಾಗಿ ಕೆಲವು ಕಡೆ ಸಾಯ್ತಾರೆ, ಅದೆರಡೆರಡು. ವನ್ನಿ ಭೀಹಿ ಪ್ರಚುರ ರತ್ನ ಪ್ರಚುರ ತಸ್ಕರ ಚೋದಯ, ಅಲ್ಲಲ್ಲಿ ಬೆಂಕಿ ಆಗ್ತಿರುತ್ತೆ, ಬೆಂಕಿ ಬಿಡುತ್ತಿರುತ್ತೆ, ಅವೆಲ್ಲ ಇದ್ದಿದ್ದೆ. ಪ್ರಚುರ ತಸ್ಕರೋದಯ, ಕಳ್ಳರು ಜಾಸ್ತಿ ಆಗ್ತಾರೆ. ಸೇನಾಧಿಪತಿ ಶುಕ್ರನಾದರೆ ಸುವೃಷ್ಟಿ ಅತ್ಯಂತ ಸಮೃದ್ಧ, ಮನ್ವೃಷ್ಟಿ ಆಗುತ್ತೆ, ಅತ್ಯಂತ ಸಮೃದ್ಧ ಅನ್ನ ಎಲ್ಲ ಸರಿನೇ. ಒಬ್ಬ ಮಿನಿಸ್ಟರ್ ಸರಿ ಇದ್ರೆ ಹಾಗೋ ಹಾಗೆ, ಹೋಲ್ ಮಿನಿಸ್ಟ್ರಿಗೆ ಇಬ್ಬರು ಮೂರು ಜನ ಸರಿ ಇದ್ರೆ ಏನು ಉಪಯೋಗ? ಅದರಿಂದ ಒಟ್ಟು ಎಫೆಕ್ಟ್ ಬರೋದಿಲ್ಲ. ಆದ್ರಿಂದ ಎರಡು ರೀತಿ ಮಾಡ್ಬೇಕಂದ್ರೆ, ಒಂದೊಂದು ಸಪ್ರೇಟ್ ಮಾಡಿ ಅದನ್ನು ಒಟ್ಟು ಸೇರಿಸಿಬಿಟ್ರೆ ರಿಸಲ್ಟ್ ಕಡಿಮೆ ಆಗಿಬಿಡುತ್ತೆ. ಓವರಾಲ್ ಬೇರೆ ಕಡೆ ಆಗಿರ್ಬೋದು, ಒಬ್ಬನೇ ಸೆಂಚುರಿ ಹೊಡೆದ್ರು ಸೊನ್ನೆ ಹೊಡೆದ್ಬಿಟ್ರೆ ಹಾಗಾಗುತ್ತೆ ಹಾಗೆ. ಆ ಅರ್ಥದಲ್ಲಿ ಒಬ್ಬೊಬ್ಬರು ಒಳ್ಳೆಯವರಿದ್ದರು ಕೂಡ ಮುಖ್ಯಸ್ಥರು ಹಾಗಿಲ್ಲ, ಆದ್ದರಿಂದ ಸರಿಯಲ್ಲ. ಸೇನಾಧಿಪತ ಶುಕ್ರ ತತ್ಫಲಂ, ಸುವೃಷ್ಟಿ ಅತ್ಯಂತ ಸಮೃದ್ಧ ಮನ್ನಂ ಸುಭಿಕ್ಷಿತಾರ್ಥ ಬಹುಲೋ ಧರಿತ್ರ್ಯಂ. ಸುಭಿಕ್ಷಿತಾರ್ಥ, ಬೇಕಾದಷ್ಟು ದುಡ್ಡಿರುತ್ತೆ ಅಂತ ಹೇಳ್ತಾರೆ. ಯೋಷಿನ್ ಋಣಾಂ ಕಾಮಹ ರಥವು ಪ್ರವೃತ್ತಿ, ಅದೊಂದು ನಿತ್ಯ ನೋಡ್ತಿರೋದು. ಮೇಘಾಧಿನಾಥೋ ಯದಿ ಸೇನಾಧಿನಾಥೋ ಇದು ಭಾರ್ಗವಶ್ಯ. ಭಾರ್ಗವ ಅಂದರೆ ಶುಕ್ರ, ಭಾರ್ಗವವಾಸರ. ಆಮೇಲೆ ಪೂರ್ವ ಸಸ್ಯಾಧಿಪ ಅಂದರೆ ಮುಂಗಾರು, ಮುಂಗಾರು ಪಡೆ, ಮುಂಗಾರು ಮಳೆಗಳು ಹೇಗಿರ್ತವೆ ಅಂದರೆ, ರೋಗಾಭಿಭೂತಂ ಜಗದಸ್ತಿ, ರೋಗ ಜಾಸ್ತಿ ಬರುತ್ತೆ. ಸರ್ವಂ ಮಹದರ್ಘ ಧಾನ್ಯಾನಿ ನವಾರಿ ಭೂರಿ, ಬೆಲೆ ಜಾಸ್ತಿ ಆಗುತ್ತೆ. ಮಹದರ್ಘ ನವಾರಿ ಭೂರಿ, ಮಳೆ ಜಾಸ್ತಿ ಇಲ್ಲ. ವನ್ನೇರ್ ಭಯಂ ಬೆಂಕಿ ಭಯ, ತಸ್ಕರಜಂ ಕಳ್ಳರ ಭಯ. ಮುಂದೆ ಅಪರ ಸಸ್ಯಾಧಿಪ ಹಿಂಗಾರು ಮಳೆ. ಚಿತಿಸುರಾಹ ಬಕಕರ್ಮಣಿ ತತ್ಪರಾಹ, ಬ್ರಾಹ್ಮಣರು ಯಜ್ಞಯಾಗ ಮಾಡ್ಕೊಂಡಿರ್ತಾರೆ. ಬಹುಳ ಮಂಬು ನೀರು ಬರುತ್ತೆ. ನಿತಾಂತ ಕಣ ಧರ, ಬೇಕಾದಷ್ಟು ನೀರು ಸಿಗುತ್ತೆ, ಬೇಕಾದಷ್ಟು ಬೆಳೆ ಬರುತ್ತೆ. ತರುಷು ಪುಷ್ಪ ಫಲ ಎಲ್ಲ ಸಿಗುತ್ತೆ. ಧಾನ್ಯಾಧಿಪ ರವಿಹಿ ಶಾಚೈವ ಧಾನ್ಯಾಭಿಪೂರ್ಣ ಧರಿತ್ರಿ, ಸೂರ್ಯ ಇನ್ನೊಂದು ಇಟ್ಕೊಂಡಿದ್ದಾನೆ. ಒಬ್ಬ ಚೀಫ್ ಮಿನಿಸ್ಟರ್ ಇನ್ನೊಂದು ಪೋರ್ಟ್ಫೋಲಿಯೋ ಜೊತೆಗೆ ಇಟ್ಕೊತಾನೋ ಹಾಗೆ, ಸೂರ್ಯನಿಗೆ ಇನ್ನೊಂದಿದೆ. ಧಾನ್ಯಾಧಿಪನು ಸೂರ್ಯನೇ. ಶಾಚೈವ ಧಾನ್ಯಾಭಿಪೂರ್ಣ ಧರಿತ್ರಿ ತಿಲಾಶ್ಚಮಾಷ ಯವನ ಮುದ್ರ, ಇವೆಲ್ಲ ಸಾಕಷ್ಟು ಬರುತ್ತೆ. ಧಾನ್ಯ ಬರುತ್ತೆ, ತಿಲ ಮಾಷ ಯವ ಮುದ್ಗಗಳು ಜಾಸ್ತಿ ಆಗುತ್ತೆ. ಮುದ್ಗ ಅಂದರೆ ಇವ್ರ ಹೆಸರು. ಅಖಂಡ ವೃಷ್ಟಿ ಜನ ನಾಶನಂಚ, ಅನೇಕ ವೃಷ್ಟಿ ಜಾಸ್ತಿ ಬರುತ್ತೆ, ಅದರಿಂದ ಜನ ಸತ್ತೋಗ್ತಾರೆ. ಚೋರೋಗ್ನಿ ಭೀತಿ, ಚೋರ ಅಗ್ನಿಭೀತಿ ಎರಡೂ ಇರುತ್ತೆ. ಸವಿತಾಧಿನಾಥ ಚೋರಾಗ್ನಿಭೀತಿ, ಸವಿತಾಧಿನಾಥ ಆಗಿದ್ದರೆ ಬೆಲೆಗಳೇ, ಬೆಲೆಯಲ್ಲಿ ಕಂಟ್ರೋಲ್ ಮಾಡೋ ಯಾರು ಅಂದರೆ ಶುಕ್ರ. ಬೆಲೆಗಳನ್ನು ಏರಿಸೋದು ಇಳಿಸೋದು ಮಾಡೋದೆಲ್ಲ ಶುಕ್ರ. ಅರ್ಘಾಧಿಪೋ ಯದಾ ಶುಕ್ರ ಸರ್ವಧಾನ್ಯಾರ್ಘ ವೃಷ್ಟಯ, ಶ್ವೇತಧಾನ್ಯಂ ಸುಫಲಿತಂ ಸುಭಿಕ್ಷಂ ಶಾಚ್ಯ ಭೂತಲೆ. ಸರ್ವಧಾನ್ಯಾರ್ಘ ವೃಷ್ಟಯ, ಎಲ್ಲ ಅರ್ಘ ಬೆಳೆ ಬೆಲೆ ಜಾಸ್ತಿ ಆಗುತ್ತೆ, ಶ್ವೇತಧಾನ್ಯಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ, ಸುಭಿಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಮೇಘಾಧಿಪ ಒಟ್ಟು ಮೇಘಗಳ ಚಕ್ರ ಅಭಿಮಾನಿ, ಈ ಸರಿ ಶುಕ್ರ ಆಗಿದ್ದಾನೆ. ದ್ವಿಜಕುಲ ಮನೀಷಂ ಮುದಂ ಪ್ರಯಾತಿ, ಬ್ರಾಹ್ಮಣರಿಗೆ ಭಾರಿ ಅನುಕೂಲವಾಗಿದೆ, ಬ್ರಾಹ್ಮಣರಿಗೆ ಭಾರಿ ಅನುಕೂಲವಾಗಿದೆ. ಇದು ನಂಬೋದೇ ಭಾರಿ ಕಷ್ಟ, ಆದರೂ ಇದೆ. ಈ ಆಂಧ್ರಪ್ರದೇಶದಲ್ಲಿ ಮೊನ್ನೆ ಹೋದಾಗ ಹೇಳ್ತಾ ಇದ್ರು, ಬಹುಶಃ ಕರ್ನಾಟಕ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಆಂಧ್ರಪ್ರದೇಶದೊಳಗೆ ಹೈದರಾಬಾದ್ಗೆ ಹೋದಾಗ ಹೇಳಿದರು, 100 ಕೋಟಿ ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ, 100 ಕೋಟಿ ಬ್ರಾಹ್ಮಣರಿಗೆ ದೊಡ್ಡ ಬಿಲ್ಡಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ. ನಮ್ಮ ಆ್ಯಕ್ಚುಲಿ ಎಲ್ಲರೂ ಹೇಳಿದರು ಸತ್ಯ ಇದು ಅಂತೇಳಿ. ನಮ್ಮಲ್ಲಿ 1 ಕೋಟಿ ಕೂಡ ಕೊಟ್ಟಿಲ್ಲ, 1 ಕೋಟಿ 10 ರೂಪಾಯಿ ಸಿಕ್ಕಿಲ್ಲ ಬಹುಶಃ. ಅದು ಎಷ್ಟಿದೆ, ದ್ವಿಜಕುಲ ಮನೀಷಂ ಮುದಂ ಪ್ರಯಾತಿ, ಸುಖವಾಗಿರ್ತಾರೆ. ತ್ರಿದಶಪತಿ ಪ್ರಬಲಂ ಜಲಂ ದದಾತಿ, ತ್ರಿದಶಪತಿ ದೇವೇಂದ್ರ ಒಳ್ಳೆ ಮಳೆ ಕೊಡ್ತಾನೆ. ಅಗಣಿತ ಕಣ ಸಂಯುತಾಧರಿತ್ರಿ, ಬೇಕಾಷ್ಟು ಬೆಳೆ. ಜಲದ ಪತಿರಿಯದಿ ಪೂರ್ವದೇವ ಮಂತ್ರಿ, ಇದರಿಂದ ಒಂದು ಪಾಯಿಂಟ್ ಅಂದರೆ ಬ್ರಾಹ್ಮಣ ಸರಿಯಾಗಿ ತನ್ನ ಧರ್ಮ ಮಾಡಿಕೊಂಡಿದ್ದರೆ ಸುಖವಾಗಿರ್ತಾರೆ ಅಂತ ತಾತ್ಪರ್ಯ. ಚಾಮೀಕರಂ ಸ್ಯಾತ್ ಸುಲಭಂ, ರಸಾಧಿಪ ರಸಪದಾರ್ಥಗಳಿಗೆ ಗುರು. ಅವಾಗ ಚಾಮೀಕರ ಅಂದರೆ ಚಿನ್ನ. ಚಾಮೀಕರಂ ಸ್ಯಾತ್ ಸುಲಭಂ ತಥಾಜ್ಯಂ, ಬಂಗಾರ ಸಿಗುತ್ತೆ, ತುಪ್ಪ ಸಿಗುತ್ತೆ. ಕೌಶೇಯ ಕಾರ್ಪಾಸ ಗುಡಾಂಬರಾಣಿ, ಕೌಶೇಯ ರೇಷ್ಮೆ, ಕಾರ್ಪಾಸ ಹತ್ತಿ, ಗುಡಾಂಬರಾಣಿ ಬೇರೆ ವಸ್ತ್ರಗಳೆಲ್ಲ ಸುಖೇನ ಲಭ್ಯಾನಿ, ಸುಖವಾಗಿ ಸಿಗುತ್ತೆ. ಆಮೇಲೆ ಅತಿವಾರಿ ವೃಷ್ಟಿ ನಾಯಕಸ್ಯ, ಅತಿವಾರಿ ವೃಷ್ಟಿ ಅತಿವೃಷ್ಟಿ ಇದ್ದಿದ್ದೇನೆ. ಕೊನೆಗೆ ನೀರಸಾಧಿಪ ಮುಕ್ತಾ ಫಲಂ ರತ್ನ ಸುವರ್ಣ ಬೀಜಂ ಕಂಶ್ಯಾದಿ ವಸ್ತ್ರ ಭರಣಾ ನಿಸರ್ವಂ, ಮುತ್ತುಗಳು ಸುರತ್ನ ಸುವರ್ಣ ಬೀಜ ಕಂಚು ಮೊದಲಾದವುಗಳೆಲ್ಲ ವೃದ್ಧಿಂ ಪ್ರಗತಾನಿ, ಅವೆಲ್ಲ ವೃದ್ಧಿ ಆಗ್ತಾ ಇವೆ. ಭವಂತಿ ಲೋಕೆ ಚಂದ್ರೋ ಯದಾ ನೀರಸ ನಾಯಕಸ್ಯ. ಇನ್ನು ಇಷ್ಟು ಬಂದು ಸ್ಥೂಲವಾಗಿ ಇಷ್ಟು ವಿಷಯ ಹೇಳಿದ ಮೇಲೆ ಬಹಳ ಮುಖ್ಯವಾಗಿ ಈ ವರ್ಷ ಅಧಿಕ ಮಾಸ ಬರುತ್ತೆ. ಈ ವರ್ಷ ಅಧಿಕ ಮಾಸ ಇದೆ, ಜ್ಯೇಷ್ಠ ಅಧಿಕ ಮಾಸ. ಅಧಿಕ ಮಾಸ ತುಂಬ ಅದು ಕಾರ್ಯಕ್ಕೆ ಯಾವ ಲೌಕಿಕ ಕಾರ್ಯಕ್ಕೂ ಬರೋದಿಲ್ಲ. ವಿವಾಹ ಉಪನಯನಾದಿಗಳೆಲ್ಲ ಟೋಟಲಿ ನಿಷಿದ್ಧ. ಆದರೆ ಪುಣ್ಯ ಮಾಡೋದಕ್ಕೆ ಭಾರಿ ಅವಕಾಶ ಇರತಕ್ಕಂಥ ಜಾಸ್ತಿ. ಅಧಿಕಸ್ಯ ಕಬ್ ಅಂತ ಕರೀತಾರೆ. ಸರಾಸರಿ 33 ತಿಂಗಳಿಗೊಮ್ಮೆ ಬರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾವರೇಜ್ 33 ಮೇಂಟೈನ್ ಆಗುತ್ತೆ. ಅದರಲ್ಲಿ ಪುಣ್ಯ ಕಾರ್ಯ ಮಾಡೋಕ್ಕೆ ಭಾರಿ ಅನುಕೂಲ. ವರ್ಷ ಪೂರ್ತಿ ಮಾಡೋ ಎಷ್ಟೋ ವ್ರತಗಳನ್ನು ಒಂದೇ ತಿಂಗಳಲ್ಲಿ ಮಾಡ್ಬೋದು, ಅದರ ಅಡ್ವಾಂಟೇಜ್. ಉದಾಹರಣೆಗೆ ಬೇರೆ ಕಾಲದಲ್ಲಿ ನೀವು ಮಾಡ್ತೀರಿ, ಏನು ಧಾರಣೆ ಪಾಣೆ ಮಾಡ್ತೀರಿ ಅಂತ ತಿಳ್ಕೊಬೋದು. ನಂಬರ್ 1 ಆಗಬೇಕಾದ್ರೆ ಚಾತುರ್ಮಾಸದ 4 ತಿಂಗಳು ಮಾಡಬೇಕು, ಎ ಕ್ಲಾಸ್ ಮಾಡಬೇಕಾದ್ರೆ. ಆದರೆ ಅಧಿಕ ಮಾಸ 1 ತಿಂಗಳು ಮಾಡಿದರೆ ಸಾಕು, ವಿಶೇಷ ಫಲ. ವಿಷ್ಣು ಪಂಚಕ ವರ್ಷ ಮಾಡಬೇಕಲ್ಲ, ಇಲ್ಲಿ 1 ತಿಂಗಳು ಮಾಡಿದರೂ ಕೂಡ ವಿಶೇಷ ಫಲ ಸಿಗುತ್ತೆ. ಅದು ಅನೇಕ ವ್ರತಗಳು, ಅಯಾಚಿತ, ಏಕಭುಕ್ತ, ಎಷ್ಟೋ ವ್ರತಗಳಿವೆ. ಉಪ್ಪತ್ತೂಟ ಮಾಡೋದು, ಉಪ್ಪಿಲ್ಲದ ಊಟ, ಅವೆಲ್ಲ 4 ತಿಂಗಳು ಮಾಡೋದು ಭಾರಿ ಕಷ್ಟ ಅಲ್ಲ, 1 ತಿಂಗಳಲ್ಲೇ ಮಾಡಿ ಮುಗಿಸಿಬಿಡ್ಬೇಕು. ಮತ್ತು ಉಪವಾಸ ವ್ರತ, ಅಧಿಕ ಮಾಸದಲ್ಲಿ ತುಂಬ ಇದೆ, ಚಿಕ್ಕದಾಗಿ ಇಷ್ಟು ಹೇಳಿರ್ತೇನೆ. ಈಗ ಉಪವಾಸ ಇತ್ಯಾದಿ ಬಿಟ್ಟು ಯಾವುದೇ ವ್ರತವನ್ನು ಮಾಡಲಿ ಅಧಿಕ ಮಾಸದಲ್ಲಿ, ಒಂದೇ ತಿಂಗಳಲ್ಲಿ ಉಳಿದು ವರ್ಷದಲ್ಲಿ ಮಾಡಿದಷ್ಟು ಪುಣ್ಯನ 1 ತಿಂಗಳಲ್ಲೇ ಮಾಡೋಕ್ಕೆ ಬರುತ್ತೆ. ಆದ್ದರಿಂದ ಅಧಿಕ ಮಾಸ ಭಾರಿ ಶ್ರೇಷ್ಠ. ಮುಖ್ಯವಾಗಿ ಅಪೂಪದಾನ, 33 ದೇವತೆಗಳು, 33 ತಿಂಗಳು ಅಪೂಪದಾನ ಮಾಡಬೇಕು. ಉಳಿದು ಯಾವ್ದಾನ ಮಾಡಿದ್ರು ತಪ್ಪಲ್ಲ, ಆದರೆ ಅಪೂಪ ಅಂಬೋದು ಕಂಪಲ್ಸರಿ. ಅದಕ್ಕೆ ಸೇರೋಕ್ಕೆ ಎಷ್ಟು ಬೇಕಾದ್ರೂ ದಾನ ಮಾಡ್ಬೋದು, ಅದನ್ನು ಮೇನ್ ಅದು. ಅಪೂಪ ಮೇನ್ ಮಾಡಿಕೊಂಡು ಉಳಿದ ಯಾವ್ದಾನ 33 ಅಂತ ಕೊಟ್ಟರೆ ತಪ್ಪಲ್ಲ, ಅದನ್ನೇ ಲೋಪ ಮಾಡಬಾರ್ದು ಅಷ್ಟೇ. ಬೇಸಿ ತುಳಸಿ ಇಲ್ಲದೆ ಹೇಗೋ ಹಾಗೆ, ಬೇರೆ ಏನೇ ಇಟ್ಟು ತುಳಸಿ ಪೂಜೆಗೆ ಹೇಗೆ ಬೇಕೇ ಬೇಕು. ಅಪೂಪ ಅನ್ನೋದು ಅಧಿಕ ಮಾಸದ ವಿಶೇಷವಾದಂಥ ಒಂದು ದಾನಕ್ಕೆ ಯೋಗ್ಯವಾದ ದ್ರವ್ಯ, ಅದನ್ನು ಸರಿಯಾಗಿ ಫಾಲೋ ಮಾಡ್ತಿರ್ಬೇಕು. ಕೆಲವೆಲ್ಲ ಪ್ರಶ್ನೆಗಳು ಬರುತ್ತೆ, ಕೆಲವು ನಿಜ ಜ್ಯೇಷ್ಠ ಆಮೇಲೆ ಬರುತ್ತೆ, ಅಧಿಕ ಜ್ಯೇಷ್ಠ ನಿಜ ಜ್ಯೇಷ್ಠ. ಅಧಿಕ ಮಾಸದಲ್ಲಿ ಮಾಡೋದನ್ನು ನಿಜ ಮಾಸದಲ್ಲಿ ಮಾಡಬೇಕು. ಅದೇ ಸಾಮಾನ್ಯ ಜ್ಯೇಷ್ಠ ಮಾಸದಲ್ಲಿ ಏನೇನು ಮಾಡ್ತಾರೆ ಅಂದರೆ ನಿಜ ಮಾಸದಲ್ಲಿ ಮಾಡೋದು, ಅಧಿಕದಲ್ಲಿ ಮಾಡಬಾರ್ದು. ಉದಾಹರಣೆಗೆ ಶ್ರಾದ್ದ ಅಂತ ತಿಳ್ಕೊಳ್ಳಿ, ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಏನಾದರೂ ಶ್ರಾದ್ದ ಪಕ್ಷ ಇದ್ದರೆ ಅದಿಷ್ಟು ಕೂಡ ಇದು ಶಿಫ್ಟ್ ಆಗುತ್ತೆ, ನಿಜ ಜ್ಯೇಷ್ಠದಲ್ಲಿ ಮಾಡಬೇಕು. ಕೆಲವು ಸಂಕಲ್ಪ ಮಾಡ್ತಾರೆ, ಬೇಕಾದ್ರೆ ಮಾಡ್ಬೋದು, ಆದರೆ ವಿಶ್ವೇಶ ಮಾಡುವಾಗ ನಿಜ ಜ್ಯೇಷ್ಠದಲ್ಲೇ ಮಾಡಬೇಕು. ಆದರೆ ಅಧಿಕ ಜ್ಯೇಷ್ಠದಲ್ಲೇ ಯಾರಾದರೂ ಅಧಿಕದಲ್ಲೇ ಮಾಡಬೇಕು, ನಿಜ ಜ್ಯೇಷ್ಠದಲ್ಲ. ಮತ್ತು ವರ್ಷಾಂತಿ ಅಧಿಕದಲ್ಲೇ ಮಾಡಬೇಕು, ವರ್ಷಾಂತಿಕ ಮಾಡೋದು ಅಧಿಕದಲ್ಲೇ ಮಾಡಬೇಕು ಹೊರತು ಇದಲ್ಲ. ಆದರೆ ಬೇರೆ ಮಾಸದಲ್ಲಿ ಆಗಿದ್ದರೆ ಮಾಸಿಕಗಳು 16 ಒಂದು ಜಾಸ್ತಿ ಮಾಡಬೇಕು, ಒಂದು ಜಾಸ್ತಿ ಆಗಿಬಿಡುತ್ತೆ, ಒಂದು ಮಾಸ ಬೆಟ್ಟು ಸೇರಿಸ್ಬೇಕು. ಅಧಿಕದಲ್ಲೇ ಆಗಿದ್ದರೆ ವರ್ಷದಲ್ಲಿ ಕೊನೆಗಾಗೋದಾದರೆ ಅಲ್ಲಿ ಭೂತ ಹೋಗಿಬಿಡುತ್ತೆ. ಅಧಿಕ ಮಾಸದಲ್ಲಿ ಕೆಲವು ವಿಶೇಷಾಂಶಗಳು. ಇನ್ನು ಮುಂದೆ ಯಥಾಪರ ಚಾತುರ್ಮಾಸ ಪ್ರತಿ ವರ್ಷ ಬರೋ ಮಾಸ, ಅದು ವಿಶೇಷ. ಮತ್ತು ಮುಖ್ಯವಾಗಿ ಈ ವರ್ಷದಲ್ಲಿ ಇನ್ನೊಂದು ಅಂದರೆ ಕೃಷ್ಣ ಜಯಂತಿ, ಏಕಾದಶಿಗಳು. ನಮ್ಮ ಸಮ ಉಪವಾಸ ಫಸ್ಟ್ ನೋಡೋದು ನಾವು ಉಪವಾಸ, ಗೌರ್ಮೆಂಟ್ ಗಣೇಶ ಮದ್ದು ರಜಾ ದೃಷ್ಟಿ ಹೇಗೆ ನೋಡ್ತಾನೋ, ಊಟದ ರಜಾ ಆದ್ದರಿಂದ ಫಸ್ಟ್ ಇದನ್ನು ನೋಡ್ಬಿಡ್ತಾನೆ, ಊಟ ಎಂದಿಲ್ಲ ಅಂತೇಳಿ. ಈ ಸರ್ತಿ ಬಹಳ ವಿಶೇಷ ಅಂದರೆ ಒಂದು ಗ್ರಹಣ ಇದೆ, ಒಂದು ಶ್ರವಣ ದಾಸಿ ಉಪವಾಸ ಇದೆ. ಮೊನ್ನೆ ಆಯ್ತಲ್ಲ, ಮೊನ್ನೆ ಆಯ್ತು, ಹೋದ ವರ್ಷದ್ದು ಈ ವರ್ಷದಲ್ಲಿ ಬೇರೆ ಬರುತ್ತೆ. ಭಾದ್ರಪದ ಮಾಸದಲ್ಲಿ ಬೃಹಸ್ಪತಿ ಕಾಲಕ್ಕೇನೆ ಏಕಾದಶಿ, ಏಕಾದಶಿ ಶ್ರವಣ ದಾಸಿ ಉಪವಾಸ ಇದೆ. ಈ ಸರ್ತಿ ಕೂಡ ಅಷ್ಟೇ, ಮೊನ್ನೆ ಬಂದ ಶ್ರವಣ ಎಲ್ಲ ಮಠದವರಿಗೂ ಇತ್ತು, ಯಾವ ಮಠಕ್ಕೂ ಕ್ಯಾನ್ಸರ್. ಈ ಸರ್ತಿ ಬರೋ ಶ್ರವಣನೂ ಹಾಗೇನೆ, ಪ್ರತಿಯೊಬ್ಬರಿಗೂ ಇದೆ, ಯಾರಿಗೂ ಎಸ್ಕಪ್ಪಾಗ ಬರೋದಿಲ್ಲ. ಅಂಥ ಶ್ರವಣ ಉಪವಾಸ ಬರುತ್ತೆ, ಅದು ಮಳೆಗಾಲದಲ್ಲಿ ಆದ್ದರಿಂದ ಅಷ್ಟು ಆಯಾಸ ಅನಿಸೋದಿಲ್ಲ. ಆದರೆ ಇನ್ನೊಂದು ಮುಖ್ಯವಾದ್ದು ಅಂದರೆ ಗ್ರಹಣ, ಅದು ಆಷಾಢ ಶುಕ್ಲ ಹುಣ್ಣಿಮೆ ಗ್ರಹಣ ಇದೆ. ಆ ಗ್ರಹಣ ಭಾರಿ ದೊಡ್ಡ ಗ್ರಹಣ, ಅದು 3:55 ಗ್ರಹಣ ಇದೆ. 11:50 ಶುರು ಮಾಡಿದರೆ 3:50 ಮುಗೀತು, ಅಷ್ಟೊತ್ತು 5 ಕಡಿಮೆ ಅಷ್ಟೇ. ದೊಡ್ಡ ಗ್ರಹಣ ಅದು ಚಂದ್ರಗ್ರಹಣ. ಚಂದ್ರಗ್ರಹಣ ಯಾವುದೇ ಗ್ರಹಣಕ್ಕೆ ಒಂದು ಊಟ ಮಿಸ್ ಆಗಲೇಬೇಕು. ಬೆಳಿಗ್ಗೆ ಊಟ ಇದೆ, ರಾತ್ರಿ ಇರೋದಿಲ್ಲ, ರಾತ್ರಿ ಇರೋದಿಲ್ಲ. ಎರಡು ಒಂದಷ್ಟು ಗ್ರಸ್ತೋದಯ ಗ್ರಸ್ತಾಸ್ತಿದ್ದಾಗ ಎರಡು ಹೋಗ್ಬಿಡುತ್ತೆ ಪೂರ್ತಿ. ಇದು ಹಾಗಲ್ಲ, ಒಂದು ಹೋಗುತ್ತೆ, ಮಧ್ಯಾಹ್ನದವರೆಗೂ ಸ್ವಲ್ಪ ಮಠಭೇದ ಇದೆ ಅದರಲ್ಲಿ. ಅದು ರಾತ್ರಿ ಯಾವ ರೀತಿ ತಿಳ್ಕೊಂಡ್ಬಿಟ್ರೆ ಸಾಕು, 11:55 ಹಿಡಿಯೋದ್ರಿಂದ ಮಧ್ಯಾಹ್ನ 11:50 ಊಟ ಮಾಡ್ಬೋದು. ಮಧ್ಯಾಹ್ನ ಸರಾಸರಿ ಲೆಕ್ಕ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅಶಕ್ತರಿಗೆ 3:00 ಇನ್ನೂ ಅಶಕ್ತಿರು, ಸೂರ್ಯ ಮೂಡೋವರೆಗೂ ಇರುತ್ತೆ. ಭಾರಿ ಅಶಕ್ತರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಲೆಕ್ಕನೆ, ಅದಕ್ಕೆಲ್ಲ ಕೌಂಟೆ ಮಾಡಬೇಕಾಗಿ ಚಿಕ್ಕ ಮಗು ಬಿಡುತ್ತೆ, ಅಂಥವ್ರಿಗೆ ದೋಷ ಇಲ್ಲ. ಆದರೆ ಗ್ರಹಣ ಕಾಲ ಸರಿಯಾಗಿ ಉಪಯೋಗಿಸ್ಕೋಬೇಕು, ಸರಿಯಾಗಿ ಉಪಯೋಗಿಸೋದು ಕಾಲ. ಅದು ರಾಯರ ಸ್ತೋತ್ರ ಓದೋರಿಗೆ ಗೊತ್ತಿರ್ತದೆ, ಶೋಭ ಸೂರ್ಯ ಉಪರಾಗೇಚ ಪುಷ್ಯಾರ್. ಉಪರಾಗ ಅಂದರೆ ಗ್ರಹಣ, ಚಂದ್ರಗ್ರಹಣ ಸೂರ್ಯಗ್ರಹಣ ಕಾಲಕ್ಕೆ ಅಷ್ಟೋತ್ತರ ಇತ್ಯಾದಿ ಮಾಡಿದರೆ ಭಾರಿ ಪುಣ್ಯ ಅಂತ ಹೇಳ್ತಾರೆ. ಬೇರೆ ದಿವಸಗಳಲ್ಲಿ ನೀವು ಸಾವಿರಾರು ಸರ್ತಿ ಮಾಡೋದು ಎಷ್ಟು ಪುಣ್ಯನೋ, ಒಂದೇ ಸರ್ತಿ ಮಾಡೋದು ಅಷ್ಟು ಪುಣ್ಯ. ತುಂಬ ಜನ ಗೊತ್ತಿಲ್ಲ, ತಮ್ಮ ರಾಶಿಗೋ ನಕ್ಷತ್ರಕ್ಕೋ ಗ್ರಹಣಕ್ಕೆ ಇದ್ರೆ ಮಾತ್ರ ಅದು ಹೋಗಿ ಸೇವೆ ಕೊಟ್ಟು ಕುತ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ, ತಪ್ಪದು. ಎಲ್ಲ ಗ್ರಹಣರು ಭಾರಿ ಪರ್ವಕಾಲ, ಏನಿಲ್ಲದೆ ಹೋದರೂ ಕೂಡ ಪೂರ್ಣ ಉಪಯೋಗ ಮಾಡ್ಕೋಬೇಕದು, ಪೂರ್ಣ ಉಪಯೋಗ ಮಾಡ್ಕೊಂಡು ಒಂದು 1 ಕೂಡ ವೇಸ್ಟ್ ಮಾಡದೆ ಮಾಡಬೇಕು. ಗೊತ್ತಾಯ್ತಾ, ನಿಮಗೆ ಎಷ್ಟೇ ಕೆಡಕಿದ್ರು ಕೂಡ ಎಷ್ಟೇ ನೀವು ಹೋಮ ಬೇರೆ ಕಡೆ ಕೊಟ್ಟು ನೀವು ಮಾಡಿಬಿಟ್ಟಾಗ ಅದ್ರ ಎಫೆಕ್ಟೇ ಬೇರೆ. ಗೊತ್ತಾಯ್ತಾ, ನೀವು ಯಾವುದು ಬಂದು ಬರೋ ಸ್ತೋತ್ರ ಹೇಳಿ, ಗಾಯತ್ರಿ ಮಂತ್ರ, ಗಾಯತ್ರಿ ಮಂತ್ರನೇ ಹೇಳಿ, ನೋಡಿ ನಾರಾಯಣ ಮಂತ್ರನೇ ಹೇಳಿ, ಕೃಷ್ಣ ಮಂತ್ರನೇ ಹೇಳಿ, ಅದು ಗ್ರಹಣ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಅನಿಷ್ಟದ ಬಗ್ಗೆ ಯೋಚನೆ ಕೂಡ ಮಾಡಬೇಕಾಗಿಲ್ಲ, ಎಲ್ಲ ಪರಿಹಾರವಾಗಿ ವಿಶೇಷವಾದ ಪುಣ್ಯ ಬರುತ್ತೆ, ಅದನ್ನು ಹೆದರ್ಸೋ ಕಾರಣನೇ ಇರೋದಿಲ್ಲ. ಸೊ ಅದು ಗ್ರಹಣ ಆಯಿತು, ಮತ್ತು ಶ್ರವಣ ದ್ವಾದಶಿ ಆಯಿತು. ಉಳಿದೆಲ್ಲ ಮಾಮೂಲಾಗಿ ಪ್ರತಿ ವರ್ಷ ಬರುವಂಥದ್ದೇನೆ. ಈ ಸರ್ತೆ ವಿಶೇಷ ಅಂದರೆ ಕೆಲವು ಮಠದ ಪ್ರಕಾರ ಕೆಲವು ಇದೆ, ಕೆಲವು ಇಲ್ಲ. ಯಾವುದು ಅಂದರೆ ತುಂಬ ಜನಕ್ಕೆ ಪ್ರಶ್ನೆ ಬರ್ತದೆ, ವಿಷ್ಣು ಪಂಚಕನ ಈ ಸರ್ತಿ ಭಾದ್ರಪದ ಮಾಸ ಹೇಳಕ್ಕೆ ಬರೋದಿಲ್ಲ, ಭಾದ್ರಪದದಲ್ಲಿ ಬರೋದಿಲ್ಲ. ಅದು ಇದರಲ್ಲಿ ಬರುತ್ತೆ, ಮಾರ್ಗಶಿರ ಮಾಸದಲ್ಲಿ ವಿಷ್ಣು ಪಂಚಕ ಶುರು ಮಾಡ್ಬೋದು. ಹೋದ ವರ್ಷ ಇರಲೇ ಇಲ್ಲ, ಶುರು ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಈ ಸರ್ತಿ ಅವಕಾಶ ಇದೆ. ವಿಷ್ಣು ಪಂಚಮಿ ಕೆಲವರಿಗೆ ಮಠದಲ್ಲಿ ಇದೆ ಅಂತ ಹೇಳಿ ಕೆಲವರಿಗೆ ಇಲ್ಲ ಅಂತ ಹಾಕಿದ್ದಾರೆ. ಇಲ್ಲ ಅನ್ನೋದು ಉತ್ತಮ ಪಕ್ಷ, ವೈದ್ಯತಿ ಯೋಗ ಇದೆ ಅವರು, ಆದ್ದರಿಂದ ಅದು ಶ್ರೇಷ್ಠ ಅಲ್ಲ. ವಿಷ್ಣು ಪಂಚಮಿ ಉದ್ಯಾಪನೆ ಮಾಡೋದಕ್ಕಾಗಲಿ, ಹಸ್ತ ವ್ರತ ಹಿಡಿಯಲಿಕ್ಕಾಗಲಿ ಈ ಸರ್ತಿ ಸರಿ ಇಲ್ಲ. ಶುರುವಾದರೂ ಮುಂದುವರಿಸ್ಬೋದು, ಆದರೆ ಹೊಸ್ತ ಶುರು ಮಾಡೋದಕ್ಕೆ ಅವಕಾಶ ಇಲ್ಲ. ವೈದ್ಯತಿ ಯೋಗ ಇದ್ದಾಗ ಮಾಡಬಾರ್ದಂತಿದೆ, ಕೆಲವರು ಅದು ಗೌಣ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ತಾರೆ. ಅವ್ರ ಪದ್ಧತಿ ಅಷ್ಟೇ, ದೋಷ ಏನೂ ಇಲ್ಲ. ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ ಸಲ ಎಲ್ಲ ಮಠಕ್ಕೂ ಕೃಷ್ಣ ಜಯಂತಿ. ನಮಗೆ ಬೇರೆ ಹುಟ್ಟು ಉಡುಪಿ ಬೇರೆ ಇಲ್ಲ, ಎಲ್ಲರಿಗೂ ಒಂದೇ ಇದೆ ಕೃಷ್ಣ ಜಯಂತಿನೇ. ಆದರೆ ಇದರಲ್ಲಿ ಚಂದ್ರೋದಯ ಸುಮಾರು 11:35ಕ್ಕೆ ಚಂದ್ರೋದಯ ಇದೆ. ಅಲ್ಲಿಯವರು ಉಪವಾಸ ಇದ್ದು ಆಚಾರ್ಯ ಕೃಷ್ಣ ಜಯಂತಿಯಲ್ಲಿ ಹೇಳಿದ ಪ್ರಕಾರ ಪೂರ್ಣ ಉಪವಾಸ ಇದ್ದು ಅರ್ಘ್ಯ ಕೊಟ್ಟು ಭಾರಿ ಪುಣ್ಯ ವ್ರತ ಮಾಡಬೇಕು. ಪಾಲನೆಯಲ್ಲಿ ವ್ಯತ್ಯಾಸ ಇದೆ. ಉತ್ತರಾದಿ ಮಠ ರಾಯರ ಮಠ ಎರಡಕ್ಕೆ ಮಾತ್ರ ಮರುದಿನ ಸಾಯಂಕಾಲ 5 ಗಂಟೆ ಮೇಲೆ ಪಾಲನೆ, ತಿಥಿ ಭಾಂತೇಚ ಪಾರಣ ಪಾರಣ ಅಷ್ಟೇ. ಉಳಿದ ಪ್ರಾಂತ ಅವನು ಒಂದು ಅಡ್ವಾಂಟೇಜ್ ಅಂದರೆ ಅಶಕ್ತರು ಶ್ರವಣಾದಿಗಳು ಅಶಕ್ತರು ವಿಶಕ್ತರು ಇಲ್ಲ. ಅದಕ್ಕೆ ಕೃಷ್ಣ ಜಯಂತಿ ಅಶಕ್ತರ ಕೇಸ್ ಇದೆ, ಅಶಕ್ತರ ಕೇಸು, ಭಾರಿ ವೃದ್ಧರ ಕೇಸನ್ನು ಅವರು ತಮ್ಮ ಪ್ರಾವಿಷನ್ ಅವೈಲ್ ಮಾಡ್ಕೋಬಹುದು. ಅದನ್ನು ನೋಡ್ಕೊಂಡು ನಾವು ಅಸ್ಯೂಮ್ ಮಾಡ್ಕೋಬಾರ್ದು, ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ದೋಷ ಇಲ್ಲ. ಇಷ್ಟು ಈ ವರ್ಷದ ಪಂಚಾಂಗದಲ್ಲಿ ಬಹಳ ಮುಖ್ಯ ಅಂಶ. ಆದರೆ ಮುಖ್ಯವಾಗಿ ಎಲ್ಲ ಜನಗಳು ಏನು ಮಾಡ್ತಾರೆ ಗೊತ್ತಾ, ಇವತ್ತು ಪೇಪರ್ ಓದ್ತಾರೆ, ಎಲ್ಲ ಓದ್ತಾರೆ. ಗ್ರಹಗಳ ಕಂಡ್ರೆ ಭಾರಿ ಭಕ್ತಿ ಜನಗಳಿಗೆ, ಆದರೆ ಮುಖ್ಯವಾಗಿ ದೇವ್ರ ಬಗ್ಗೆನೇ ಭಕ್ತಿ ಇರೋದಿಲ್ಲ. ಯಾರಿಗೆ ದೇವರಲ್ಲಿ ಭಕ್ತಿ ಇರೋದಿಲ್ಲ ಅವರಿಗೆ ಗ್ರಹಗಳಲ್ಲಿ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ನಿಮಗೆ ಭಾರಿ ನಿಮಗೆ ಕ್ಲರ್ಕ್ ಗೊತ್ತು, ಆಫೀಸರ್ ಅಗೇನೆಸ್ಟ್ ಅಂದರೆ ಹಾಗೂ ಹಾಗೆ ಕ್ಲರ್ಕ್ನಿಂದ ಕೆಲಸ ಆಗೋದಿಲ್ಲ, ಆಫೀಸರಿಂದ ಕೆಲಸ ಆಗೋದು. ಚೀಫ್ನೇ ಅಗೇನೆಸ್ಟ್ ಇದ್ಬಿಟ್ಟು ಯಾವ ಕ್ಲರ್ಕ್ ಏನು ಕೊಟ್ಟರು ಇನ್ವ್ಯಾಲಿಡ್ ಆಗಿಬಿಡೋದು. ಇವರೆಲ್ಲ ಅಸಿಸ್ಟೆಂಟ್ಸ್ ಅಷ್ಟೇ ಹೊರತು ಮೇನ್ ಅಲ್ಲ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಅದಕ್ಕೆ ಆದಿತ್ಯ ಉಪಕರಾಹ. ಗ್ರಹಗಳ ನೇಚರೇ ಒಳ್ಳೆಯದದು, ನಾವು ಕೆಟ್ಟದ್ದು ಮಾಡ್ಕೋತೇವೆ ಅಷ್ಟೇ. ಆದಿತ್ಯಾದಿ ನವಗ್ರಹ ಶುಭಕರಾಹ, ಮೇಷಾದಯೋರ ಶುಭ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಶುಭಕರ ಅಂಬೋದು. ಮೇಷಾದಯೋ ರಾಶಯೋ ನಕ್ಷತ್ರಾಣಿ ತಿಥಯಸ್ತಥ ಯೋಗ ಎಲ್ಲ ಹೇಳ್ತಾ, ಆದಿಕರಾಹ ಮೇಷಾದಯೋ ರಾಶಯೋ ನಕ್ಷತ್ರಾಣಿ ತಿಥಯ ಯೋಗ ಎಲ್ಲವೂ ಒಳ್ಳೆಯದೇನೆ. ಆದರೆ ದೇವ್ರ ಭಕ್ತಿ ಇದ್ದರೆ ಮಾತ್ರ ಎಲ್ಲ ನಂಬರ್ ಒನ್. ನಿಮಗೆ ಶನಿ ದಶೆ ಇರಲಿ, ಎಂಥ ಗ್ರಹಗಳ ಅಗೇನೆಸ್ಟ್ ಇರಲಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ತುಂಬ ಜನ ತಾವು ದೇವ್ರ ಪೂಜೆ ಮಾಡಲಿಲ್ಲ ಅಂತ ಕೊರಗೋದಿಲ್ಲ, ಸಂಧ್ಯಾಂದೆ ಮಾಡಲಿಲ್ಲ ಕೊರಗೋದಿಲ್ಲ, ಯೋಗ ಗ್ರಹ ಎಡೊಟ್ಟಾಗಿದೆ ಅಂತ ಭಾಳ ಶಾಂತಿ ಶಾಂತಿ ಅಂತ ಹೋಗ್ತಿರ್ತಾರೆ. ಏನು ಶಾಂತಿ ಮಾಡಿದ್ರೂ ಉಪಯೋಗಿಲ್ಲ. ಗೊತ್ತಾಯ್ತಾ, ದೇವರಲ್ಲಿ ಭಕ್ತಿ ಇದ್ದರೆ ಯಾವ ಗ್ರಹ ಎಷ್ಟು ಅಗೇನೆಸ್ಟ್ ಇದ್ದರೂ ಏನೇನೂ ಆಗೋದಿಲ್ಲ. ಅದಕ್ಕೇನೆ ಪರಮಾತ್ಮ ಎರಡು ತೋರಿಸಿದ್ದಾನೆ, ಒಂದ್ಸಲ ಆ ಸೂರ್ಯ ಪಡ ಹೊಡಿತಾ ಇದ್ದಾನೆ, ಪಡ ಪಳ ಪಳ ಹೊಡಿತಾನೆ, ಕಾಣದಂತೆ ಮಾಡಿಬಿಡ್ತಾನೆ ಕೃಷ್ಣ. ಹಾಗೆ ಸೈಂಧವನ ವಧೆಯಾಗಿದ್ದ. ಯಾರು ಬಾಡ್ಬೇಕು ಕೃಷ್ಣನ ಬಿಟ್ಟು, ಯಾರಿಗೆ ಸಾಮರ್ಥ್ಯ ಇದೆ ಈಗ? ಸ್ವಾತಂತ್ರ್ಯ ನಾವು ಒಬ್ಬನೇ ಮಾಡ್ತಕ್ಕಂಥವನು. ಯಥಾದಿತ್ಯ ಗತಂ ತೇಜೋ ಜಗದ್ಭಾಸ ಇದೆ ಅಖಿಲಂ. ಸೂರ್ಯ ಇದ್ದಾನೆ, ಏನು ಬೆಳಕಿಲ್ಲ, ದೀಪ ಇದೆ ಗೊತ್ತಾಯ್ತಾ, ಕರೆಂಟ್ ಇಲ್ಲ, ಪೂರ್ತಿ ಡಾರ್ಕ್. ಆ ಥರ ಮಾಡ್ತಾನೆ ಕೃಷ್ಣ. ಇನ್ನು ಏನು ತೋರಿಸ್ತಾನೆ? ಸೂರ್ಯ ಯಾರು ಗೊತ್ತಾ? ಗ್ರಹರಾಜ. ಸೂರ್ಯ ಗ್ರಹರಾಜ, ಗ್ರಹರಾಜನೇ ಡಲ್ ಆದ ಅಂದರೆ ಮಾಡಿದ್ದಾರೋ ಕೃಷ್ಣ. ಸೊ ದೇವರ ಅನುಗ್ರಹ ಇದ್ದರೆ ಯೋಚನೆ ಮಾಡೋ ಕಾರಣ ಇಲ್ಲ. ಇನ್ನು ವನವಾಸದಲ್ಲಿ ಪಾಂಡವರ ಕಥೆಯಲ್ಲಿ ಬರ್ತದೆ, ವನವಾಸದಲ್ಲಿ ಬಂದ ಕಾಲಕ್ಕೆ ಆ ಕೃಷ್ಣ ಕೈಲಾಸ ಯಾತ್ರ ಮಾಡ್ಲಿಕ್ಕೆ ಹೋಗ್ತಾನೆ. 12 ವರ್ಷ ನಾನು ತಪಸ್ ಮಾಡ್ತೀನಿ ಅಂತ ಹೇಳಿರ್ತಾನೆ ರುದ್ರದೇವರಿಗೆ. ವರ ಕೊಟ್ಟಿರ್ತಾನೆ, ನಾನು ಮಾಡ್ತೀನಿ ಅಂತೆ. ಇಲ್ಲಿ ವರ ತಪಸ್ ಮಾಡಿದ್ದು ವರ ತಗೊಳಕ್ಕಲ್ಲ, ವರ ಕೊಡ್ಲಿಕ್ಕೆ ಮಾಡಿದ ತಪಸ್ಸು. ಅದು ಒಂದು ಬೇರೆ ದೇವರುಗಳು ತಪಸ್ ಮಾಡಿದ್ರೆ ವರ ತಗೊಳಕ್ಕೆ ಅಂತ ಅರ್ಥ. ಕೃಷ್ಣ ತಪಸ್ ಮಾಡಿದ್ದು ವರ ಕೊಡ್ಲಿಕ್ಕೆ ರುದ್ರದೇವರಿಗೆ. 12 ವರ್ಷ ಮಾಡ್ತೀನಿ ಅಂತ ಹೇಳಿದ್ರು. ಒಂದೇ ದಿವಸ ಮಾಡ್ತಾನೆ, 12 ವರ್ಷ ಮಾಡೋದಿಲ್ಲ. ಒಂದು ದಿವಸ 12 ವರ್ಷ ಚೇಂಜ್ ಮಾಡ್ತಾನೆ ಕೃಷ್ಣ. ಒಂದೇ ದಿವಸನ 12 ವರ್ಷ ಮಾಡ್ತಾನೆ. ಆಗ ನಮ್ಗೆ ಗ್ರಹ ಬಲ ಅಂಬೋದು ಎಷ್ಟು ಸ್ಪಷ್ಟ ಅರ್ಥ ಆಗ್ತದೆ. ಸಕಲ ಗ್ರಹ ಬಲ ನೀನೇ ಸರಸಿ ಜಾಷ್ಟ. ಸೂರ್ಯನ ಗುರುವನ್ನು ಕರೀತಾನೆ, ಗುರುವನ್ನ ಕರೆದು ಗುರು 1 ವರ್ಷಕ್ಕೊಂದು ರಾಶಿ ಚೇಂಜ್ ಮಾಡ್ತಾನೆ, 1 ವರ್ಷಕ್ಕೊಂದು ರಾಶಿ. ಸೂರ್ಯ 12 ರಾಶಿ ಕ್ರಾಸ್ ಮಾಡ್ತಾನೆ, ಅದಕ್ಕೆ ಮೇಷ ಸಂಕ್ರಮಣ ಹೇಳ್ತೇವಲ್ಲ ಅದಕ್ಕೆ ಬಂದಿರೋದು. ಆದರೆ ಗುರು ಒಂದು ಸತ್ ಚೇಂಜ್ ಮಾಡ್ತಾನೆ ಅಷ್ಟೇ. ಕೃಷ್ಣ ಕರೆದು ಒಂದೇ ದಿವಸಕ್ಕೆ 12 ರಾಶಿ ಕವರ್ ಮಾಡು ಅಂತ ಹೇಳ್ತಾರೆ. ಒಂದೇ ದಿವಸಕ್ಕೆ ಮಾಡಿಬಿಡ್ತಾರೆ, 12 ವರ್ಷ ಆಗೋಗ್ಬಿಡುತ್ತೆ. ಇದರ ತಾತ್ಪರ್ಯ ಬರೀ ಕಥೆಯಲ್ಲ, ಗ್ರಹ ಕಳೆದಕ್ಕೆ ಒಳ್ಳೆ ನಿದರ್ಶನ. ಆದ್ದರಿಂದ ಇದೆಲ್ಲ ಶುಭಫಲ ಅಶುಭಫಲ ಅಂತ ಇಟ್ಕೊಂಡಾಗ, ಶುಭಫಲ ಪಡಿಬೇಕಾದ್ರೆ ದೇವ್ರ ಭಕ್ತರಾಗಿದ್ದರೆ ಮಾತ್ರ. ಈ ಡಿ ಎ ರೈಸ್ ಆಯಿತು ಕೆಲಸದಲ್ಲಿರೋರಿಗೆ, ಉಳಿದವ್ರಿಗೆ ಡೈರ ಬೇಸಿಕ್ಕೇ ಇಲ್ಲ, ಡಿ ಐ ತೊಗೊಂಡು ಏನು ಮಾಡ್ತಾನೆ? ಆದ್ದರಿಂದ ಕೌಂಟ್ ಆಗೋದೇ ಇಲ್ಲ. ಅದೇ ರೀತಿ ಗೇನ್ ಇದ್ದರೂ ಅವರಿಗೆ, ಲಾಸ್ ಇದ್ದರೂ ಅವರಿಗೆ, ಇವರಿಗೆಲ್ಲ ಲಾಸ್ ಅಂಬೋದು ಎಲ್ಲರಿಗೂ ಅಪ್ಲಿಕಬಲ್. ಇವತ್ತು ಬೆನಿಫಿಟ್ಟು ಬೆನಿಫಿಟ್ ತೊಗೋಬೇಕಾದ್ರೆ ಹರಿಭಕ್ತರಾದವರಿಗೆ ಮಾತ್ರ ಗ್ರಹಗಳ ಫಲ ಅಫೆಕ್ಟ್ ಮಾಡುತ್ತೆ, ಹೊರತು ಉಳಿದವರಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತು ಎಷ್ಟು ಕೆಟ್ಟದಾದರೂ ಇರಲಿ ಗ್ರಹಗತಿಗಳು, ದೇವರ ಅನುಗ್ರಹ ಮಾಡಿಬಿಟ್ರೆ ಏನು ಯೋಚನೆ ಇಲ್ಲ. ವಿಷ್ಣು ಸಹಸ್ರನಾಮ ಕೇಳಿರ್ತೀರಲ್ಲ, ವಿಶ್ವೇಶ್ವರ ಅಭಿಜಂ ದೇವಂ ಜಗತ ಪ್ರಭವಪ್ಪೇಯಂ ಭಜಂತಿಯೇ ಪುಷ್ಕರಾಕ್ಷಂ ನತೇ ಯಾಂತಿ ಪರಾಭವಂ. ಸ್ಪಷ್ಟ ಮಾತದು, ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ನೀವಿದ್ರೆ ಪರಾಭವದ ಹೆಸರೇ ಇಲ್ಲ. ಗ್ರಹಗಳಿಗೆ ಗೌರವ ಕೊಡಲೇಬೇಕು, ತಪ್ಪಲ್ಲ, ಅಲ್ಟಿಮೇಟ್ ಅಲ್ಲ. ಅರ್ಥ ಆಯ್ತಾ ನಿಮಗೆ? ಕೆಲವು ಎಲ್ಲೂ ಎಕ್ಸ್ಟ್ರೀಮ್ ಮಾಡ್ತಾರೆ, ನಾವು ದೇವರ ಆರಾಧನೆ ಮಾಡ್ತೀವಿ ಅಂಥೇಳಿ ಗ್ರಹಗಳನ್ನು ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡಲಿಕ್ಕೆ ಹೋಗಬಾರ್ದು, ಫೈನಲ್ ಭಗವಂತನೇ. ಅದಕ್ಕೆ ಯಾವುದೇ ಗ್ರಹಗಳ ಪೂಜೆ ಮಾಡಿದರೂ ಕೂಡ ಆ ಗ್ರಹದ ಅಂತರ್ಗತ ಭಾರತೀಯರ್ವಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅನುಗ್ರಹ ಬೇಕೇ ಹೊರತು ಅದು ಅವೈಷ್ಣವ ಪದ್ಧತಿ, ಅದು ಸರಿ ಅಲ್ಲೇ ಇಲ್ಲ. ಅದು ಸರಿಯಾಗಿ ತಿಳ್ಕೊಂಡ್ರೆ ಗ್ರಹ ನಾವು ಸುಮ್ಮನೆ ಕೇಳೋದು ಯಾತಕ್ಕೆ ಗೊತ್ತಾಯ್ತು? ಸಂಚಾಂಗ ಶ್ರವಣ ಯಾತಕ್ಕೆ ಮಾಡ್ತೀವಿ ಅಂದರೆ ರೋಡಲ್ಲಿ ಇಂಡಿಕೇಷನ್ ಕೊಟ್ಟಿರ್ತಾರೆ ಲೆಫ್ಟ್ ಟರ್ನ್ ರೈಟ್ ಟರ್ನ್ ಅಂತೆ. ಆ ರೀತಿ ಓದಿದಾಗ ಏನು ಉಪಯೋಗ ಅಂದರೆ ಅವ್ರು ಕೇರ್ಫುಲ್ ಡ್ರೈವ್ ಮಾಡಲಿಕ್ಕೆ ಬರುತ್ತೆ ಅಷ್ಟೇ ಹೊರತು ಹಾರ್ಸ್ಕೃತ ಮುಂದೆ ಹಾರ್ಸ್ಟ್ರು ಹಾರ್ಸು ಕರ್ವ್ ಅಂತ ಹೇಳಿದ ತಕ್ಷಣ ಕೇರ್ಫುಲ್ ಆಗಿರ್ಬೇಕಂತ ಟೋಟಲಿ ವಾಪಸ್ ಇರಬಾರ್ದು. ಹೇರ್ ಪಿನ್ ಕರ್ವ್ ಅಂತ ಹಾಕಿರ್ತಾನಲ್ಲ, ಹಾಕಿ ಕಣ್ಣು ಮುಚ್ಕೊಂಡು ಅಲ್ಲೇ ಹೋಗ್ಬಿಟ್ರೆ ಗಾಬರಿ ಆಗಿಬಿಡ್ತಾನೆ ಫಜೀತಾಗ. ಇದನ್ನೆಲ್ಲ ಕೇಳಿದ್ರೆ ಹುಷಾರಾಗಿ ಮಾಡಲಿಕ್ಕೆ ಬರುತ್ತೆ ಅಷ್ಟೇ ಹೊರತು ಇದು ಫೈನಲ್ ಅಲ್ಲ. ಫೈನಲ್ ಹರಿಭಕ್ತಿನೇ ಫೈನಲ್. ಹರಿಭಕ್ತಿ ಪ್ರಹ್ಲಾದನಿಗೆ ಎಷ್ಟು ಜನ ಏನಿಷ್ಟಿದ್ರು, ಏನು ಕೇರೇ ಮಾಡಲಿಲ್ಲ ಪ್ರಹ್ಲಾದ್. ಆದರೆ ಹರಿಭಕ್ತಿ ಮಾತ್ರ ಇರಲೇಬೇಕು, ಆಗ ನಮಗೆ ನಿಜವಾದ ಅರ್ಥದಲ್ಲಿ ಪಂಚಾಂಗ ಶ್ರವಣದ ಅರ್ಥ ಗೊತ್ತಾಗ್ತದೆ. ಅದು ತಪ್ಪಿಸ್ಬಾರ್ದು. ಇನ್ನು ಸಂಕ್ರಮಣಗಳು, ಸಂಕ್ರಮಣ ಪ್ರತಿ ವರ್ಷ ಪ್ರತಿ ತಿಂಗಳು ಸಂಕ್ರಮಣ ಇರುತ್ತೆ, ಗೊತ್ತಾಯ್ತಾ? ಸೌರಮಾನದವರಿಗೆ ಅದನ್ನೇ ನೋಡೋದವರು. ಆದರೆ ನಮಗೆ ಚಾಂದ್ರಮಾನದವರಿಗೆ ಪ್ರತಿ ತಿಂಗಳು ಸಂಕ್ರಮಣ, ನಮಗೂ ಇರುತ್ತೆ ಅವರಿಗೂ ಇದೆ ಸಂಕ್ರಮಣಗಳು. ಆದರೆ ಪ್ರತಿಯೊಂದು ಸಂಕ್ರಮಣ ಆಚರಣೆ ಮಾಡಬೇಕು. ಎರಡನ್ನು ಮುಖ್ಯವಾಗಿ ಮಾಡ್ತಾರೆ ಅಷ್ಟೇ, ಎಲ್ಲದನ್ನು ಮಾಡಬೇಕು. ಅದರಲ್ಲಿ ಕರ್ಕ ಸಂಕ್ರಮಣ, ಮಕರ ಸಂಕ್ರಮಣ. ಕರ್ಕ ಸಂಕ್ರಮಣ ಯಾತಕ್ಕೆ ಅಂದರೆ ದಕ್ಷಿಣಾಯನದಿಂದ ಬದಲಾವಣೆ ಆಗೋದು, ಅದು ಉತ್ತರಾಯಣಕ್ಕೆ ಬದಲಾವಣೆ ಆಗೋದು, ಅಂದರೆ ಕ್ಲಿಯರ್ ಚೇಂಜ್ಗೋಸ್ಕರ ಮಾಡೋದು. ಅದು ಫಲಾಫಲಗಳನ್ನು ಹೇಳ್ತಾರೆ. ಆದರೆ ಹೇಳಬೇಕು ಮಕರ ಸಂಕ್ರಮಣ ಈ ಸಲ ಅದು ಈ ಸರಿ ಇದಿಲ್ಲ, ಮಧ್ಯಾಹ್ನದವರೆಗೆ ಕಾಯಬೇಕು. ಬೆಳಗ್ಗಿನಿಂದನೇ ಶುರುವಾಗುತ್ತೆ ಪರ್ವಕಾಲ, ಬೆಳಗಿನಿಂದ ಶುರುವಾಗೋದ್ರಿಂದ ಆಮೇಲೆ ಕಾಯೋ ಕಾರಣ ಇಲ್ಲ. ಮಕರ ಸಂಕ್ರಮಣ ಆಗಬೇಕಾದ್ರೆ ಬೆಳಗಿನ ಹೊತ್ತಿನಲ್ಲಿ ಹಾಕಿರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ, ಮಧ್ಯಾಹ್ನದವರೆಗೂ ಮಾಡ್ಬೋದು, ಪುಣ್ಯಕಾಲ ಇದ್ದೇ ಇರುತ್ತೆ. ಕಾಯ್ದೇನೆ ಬೆಳಗ್ಗಿಂದನೂ ಮಾಡಲಿಕ್ಕೆ ಬರುತ್ತೆ. ವಿಶೇಷವಾದಂಥ ಅನುಕೂಲ ಆ ಕಾಲಕ್ಕೆ ಇರೋದು ಒಂದು ಭಾರಿ ವಿಶೇಷ ಅಂಶ, ಅದನ್ನು ತಪ್ಪದೇ ಫಾಲೋ ಮಾಡ್ಬೋದು. ಮುಂದಕ್ಕೆ ಬಂದರೆ ಈ ಸರ್ತಿ ಇದಿದೆ ಉಪಾಕ್ರಮದ ಬಗ್ಗೆ. ಉಪಾಕ್ರಮದಲ್ಲಿ ನಿತ್ಯ ಉಪಾಕ್ರಮ, ನೂತನ ಉಪಾಕ್ರಮ, ಋಗ್ವೇದಗಳ ಯಜುರ್ವೇದಗಳಿಗೆ ನೋ ಚೇಂಜ್. ಇವರದೆಲ್ಲ ಕೂಡ ಪ್ರತಿ ಸರ್ತಿಯನ್ನು ಶ್ರವಣ ನಕ್ಷತ್ರ ಮಾಡ್ತಾರೆ. ಋಗ್ವೇದಗಳಿಗೆ ಇಬ್ಬರದು ಒಂದೇ, ನಿತ್ಯನೂ ಅವತ್ತೆ ಮಾಡ್ಬೋದು, ನೂತನೂ ಅವತ್ತೆ ಮಾಡ್ಬೋದು. ಮರು ದಿವಸ ಹುಣ್ಣಿಮೆ, ಹೈಗ್ರೀವ ಜಯಂತಿ, ಅವತ್ತು ಯಜುರ್ವೇದಗಳಿಗೆ ಅವತ್ತೇನೆ ಎರಡು ಕೂಡ, ನೂತನರಿಗೂ ಅವತ್ತು ಅವರಿಗೂ ಅದೇ ವ್ಯತ್ಯಾಸ ಇಲ್ಲ. ಹಿಂದಿನ ಎರಡು ವರ್ಷ ಕೂಡ ಚೇಂಜ್ ಇತ್ತು, ಗೊತ್ತಾಯ್ತಾ? ಈ ಸರ್ತಿ ಆಗಿಲ್ಲ, ಎಲ್ಲ ಅನುಕೂಲವಾಗಿದೆ, ಹಾಗೆ ಮಾಡ್ಬೋದು. ಇನ್ನು ಉಳಿದ ಎಲ್ಲ ಕೂಡ ಭಾಳ ಸ್ಪಷ್ಟ ಇದೆ, ಯಾವ ಗೊಂದಲ ಇಲ್ಲ. ಉಪವಾಸಗಳದ್ದು ಆಯಿತು, ಹೇಳೋದ್ರಿಂದ ಯಾವುದು ಬಾಕಿ ಇಲ್ಲ. ಒಂದು ವಿಶೇಷ ಅಂಶ ಅಂದರೆ ಈ ಸರ್ತಿ ಮುಹೂರ್ತಗಳು ಜಾಸ್ತಿ ಇಲ್ಲ, ಉಪನಯನ ವಿವಾಹ ಗೃಹ ಪ್ರವೇಶಗಳಿಗೆ ಹೆಚ್ಚು ಮುಹೂರ್ತಗಳಿಲ್ಲ. ಯಾಕೆ ಇದನ್ನೆಲ್ಲ ಮೊದಲು ಯಾಕೆ ತಿಳ್ಕೊಬೇಕು? ಮೊದಲೇ ಪ್ಲ್ಯಾನ್ ಮಾಡಲಿಕ್ಕೆ ಬರೋದು. ಇದ್ದಕ್ಕಿದ್ದಾಗ ನೋಡಿ ಓ ನಾಳೆ ಎಲ್ಲ ಇದು ಮಾಡ್ತಾನೆ ಇಲ್ಲ ಅಂದರೆ ಫಜೀತಿ ಆಗುತ್ತಲ್ಲ. ತಕ್ಷಣ ಹೇಳಿ ಉಪನಯನ ಮುಹೂರ್ತ, ನಿಮ್ಗೆ ಆಶ್ಚರ್ಯ ಅಂದರೆ ಎರಡೇ ಎರಡು ಮುಹೂರ್ತ ಈ ಸರ್ತಿ ಇರೋದು. ನಂಬರ್ ಒನ್ ಮುಹೂರ್ತ ಎರಡೇ, ನೀವು ಅಡ್ಜಸ್ಟ್ ಮಾಡಿ ಕೆಲವು ಮಾಡ್ತಾರೆ, ಮಧ್ಯಮ ಮುಹೂರ್ತಗಳು ಅಲ್ಲ. ಈ ಉತ್ತಮ ಮುಹೂರ್ತ ಎರಡೇ ಇರೋದು, ವೈಶಾಖ ಶುಕ್ಲಪಕ್ಷ ಬಂದು ವೈಶಾಖ ಕೃಷ್ಣಪಕ್ಷ ಬಂದು ಬಿಟ್ಟರೆ ಉಪನಯನ ಒಳ್ಳೆ ಮುಹೂರ್ತಗಳಿಲ್ಲ. ಕೆಲವನ್ನ ಶಾಂತಿ ಮಾಡ್ಕೊಂಡು ಕೆಲವು ಮಾಡಿಸ್ತಾರೆ, ಅದು ಅಧಮ ಮುಹೂರ್ತಗಳು. ಬೇರೆ ದಿವಸದ ಅವರವರಿಗೆ ಮಾತ್ರ ಸೂಟ್ ಆಗೋದ್ರಿಂದ ಮಧ್ಯಮ ಮುಹೂರ್ತಗಳು. ಆದ್ದರಿಂದ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಮಾಡಬೇಕು. ಮುಂದೆ ಮಾಘ ಮಾಸದಲ್ಲಿ ಒಂದಿದೆ, ಮಾಡಿದ ಪಾಲು ಒಟ್ಟು ಐದೇ ಮುಹೂರ್ತ ಇರೋದು. ಇಡೀ ವರ್ಷದಲ್ಲಿ ನಂಬರ್ ಒನ್ ಮುಹೂರ್ತ ಉಪನಯನಕ್ಕೆ ಐದೇ, ಕೋಸತ್ಯ ಒಂದೇ ಇಂದಿತ್ತು, ಅದಕ್ಕಿಂತ ವಾಸಿ ಅಷ್ಟೇ. ಮುಂದೆ ವರ್ಷ ಸುಮಾರು ಮುಹೂರ್ತ ಚೆನ್ನಾಗಿದೆ. ವಿವಾಹ ಮುಹೂರ್ತಗಳು ಕೂಡ ಅಷ್ಟೇ, ಈ ಸದ್ಯಕ್ಕಿಲ್ಲ, ವೈಶಾಖದಲ್ಲಿದೆ, ಚೈತ್ರದಲ್ಲಿಲ್ಲ. ವೈಶಾಖದಲ್ಲೂ ಕೂಡ ಶುಕ್ಲಪಕ್ಷದಲ್ಲಿ ವೈಶಾಖದಲ್ಲಷ್ಟೇ, ಅಧಿಕದಲ್ಲಿಲ್ಲ. ವಿಜಯದಲ್ಲಿ ಒಂದು ನಾಲ್ಕೈದಿದೆ, ಮಾರ್ಗಶಿರದಲ್ಲಿ ಒಂದು ನಾಲ್ಕೈದಿದೆ, ಮಾಘದಲ್ಲಿದೆ, ಫಾಲ್ಗುಣ ಅಷ್ಟೇ. ಉಳಿದಂತೆ ನಂಬರ್ ಒನ್ ಮುಹೂರ್ತಗಳು ಕಡಿಮೆ. ಗೃಹಪ್ರವೇಶಕ್ಕಂತೂ ಇನ್ನೂ ಕಡಿಮೆ, ಈಗ ಇಲ್ಲೇ ಇಲ್ಲ ಗೃಹಪ್ರವೇಶಗಳು ಮುಹೂರ್ತ. ಮಾಘ ಶುಕ್ಲಪಕ್ಷದವರೆಗೂ ಗೃಹಪ್ರವೇಶ ಒಳ್ಳೆ ಮುಹೂರ್ತಗಳಿಲ್ಲ. ಮಾಘ ಶುಕ್ಲಪಕ್ಷದಲ್ಲಿ ಒಂದೆರಡಿದೆ, ಕೃಷ್ಣಪಕ್ಷದಲ್ಲಿ ಒಂದಿದೆ, ಫಾಲ್ಗುಣದಲ್ಲಿ ಒಂದು ಐದಿವೆ. ಅಷ್ಟಾದರೆ ತುಂಬ ಕಡಿಮೆ ಇರೋದು. ಮುಂದಿನ ವರ್ಷ ಸುಮಾರು ಒಳ್ಳೊಳ್ಳೆ ಮುಹೂರ್ತಗಳಿವೆ, ಅದು ಅಲ್ಲಿವರೆಗೂ ಉಪನಯನಕ್ಕೆಲ್ಲ ಕಾಯಬೇಕಾಗಿಲ್ಲ. ಸಕಾಲದಲ್ಲಿ ಮಾಡೋರೆಲ್ಲ ಆದಷ್ಟು ಒಳ್ಳೆ ಮುಹೂರ್ತ ನೋಡಿ ಮಾಡಿಬಿಟ್ರೆ ಒಳ್ಳೆಯದು. ಇಷ್ಟು ಸಾಮಾನ್ಯವಾಗಾಯಿತು. ಇಷ್ಟು ಇಂಥ ಗ್ರಹ ನಾನು ಕೇಳೋದು ನಮ್ಮ ಉಪಯೋಗ ಏನಂತ ಕೇಳಿದರೆ, ನಮ್ಮ ಕಾಲಮಾನ ಎಷ್ಟು ಶ್ರೇಷ್ಠ, ದೇಶ ಪ್ರಶಂಸ, ದೇಹ ಪ್ರಶಂಸ, ಕಾಲ ಪ್ರಶಂಸ. ದೇಹ ಎಷ್ಟು ಅಮೂಲ್ಯವಾದ ದೇಹ, ಬೇರೆ ಯಾವ ಪ್ರಾಣಿಗಳಿಗೂ ಇಂಥ ದೇಹ ಇಲ್ಲ. ವೆರಿ ಸಿಂಪಲ್, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಒಂದು ಮನಸ್ಸು, ಹನ್ನೊಂದು ಇಂದ್ರೆ ಮನುಷ್ಯಗೊಂದೇ ಇನ್ಯಾವುದಕ್ಕೂ ಇಲ್ಲ. ಅದೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅದರಲ್ಲಿ ನಮಗೇನೋ ಒಂದು ಹೋದ್ರೆ ಎಷ್ಟು ದುಃಖ ಆಗುತ್ತಾಗ, ಬರೀ ಕಾಲು ನೋವು, ಬರೀ ಕಣ್ಣು ಕಾಣೋದಿಲ್ಲ, ಬರೀ ಸರಿ ಕಾಣೋದಿಲ್ಲ ಅಂದರೆ ಎಷ್ಟು ಇನ್ನೊಬ್ಬ ಅಸಿಸ್ಟೆನ್ಸ್ ಬೇಕಾಗುತ್ತೆ ಇಮಿಡಿಯೇಟ್. ಎಲ್ಲ ಇರತಕ್ಕಂಥ ಇದು ಫುಲ್ ಟೀಮ್ ಇದ್ದಾಗೆ, 11 ಜನ ಇದ್ರೆ ಫುಲ್ ಟೀಮ್ ಗೊತ್ತದಲ್ಲ. ಕ್ರಿಕೆಟ್ ಒಬ್ಬನು ಹೋದರೆ ಕತೆ ರಿಟೈರ್ಡ್ ಹಾಲ್ಟ್ ಅಂದರೆ ಕತೆ ಮುಗೀತು, ಎಷ್ಟು ಲಾಸ್ ಆಗುತ್ತೆ ಅವನಿಗೆ. ಆ ಅರ್ಥದಲ್ಲಿ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಜ್ಞಾನೇಂದ್ರಿಯ ಬ್ಯಾಟ್ಸ್ಮನ್ ಇದ್ದಾಗೆ, ಕರ್ಮೇಂದ್ರಿಯ ಬೌಲರ್ಸ್ ಇದ್ದಾಗೆ. ಇವ್ರು ಕ್ಯಾಪ್ಟನ್ ಇದ್ದಾಗ ಮೈಂಡ್ ಇರ್ತದೆ, ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಸಿಂಪಲ್ ಆಗಿ ಒಂದು ಮಾತಾಡಿರ್ತೇನೆ, ಯಾಕೆ ತುಂಬ ಜನ ದೇಹದ ಮಹತ್ವ ಗೊತ್ತಿಲ್ಲ. ಮಹಾಭಾರತದಲ್ಲಿ ಒಬ್ಬ ಬ್ರಾಹ್ಮಣ ಕೂತಿರ್ತಾನೆ, ಅವನು ಭಿಕ್ಷು, ಫಾಸ್ಟಾಗಿ ಒಂದು ವೆಹಿಕಲ್ ಬರ್ತದೆ ಪಕ್ಕದೊಳಗೆ, ರಥ ಓಡಿಸ್ಕೊಂಡು ಬರ್ತಾನೆ, ತಪ್ಪಂದು ಬಿದ್ದು ಬಿಡ್ತಾನೆ, ಮುಂದೆ ಹೋಗ್ಬಿಡ್ತಾನು. ಇನ್ನು ಭಾರಿ ದುಃಖ ಆಗುತ್ತೆ ಅವನಿಗೆ, ಇನ್ನೇನು ನನ್ನ ಮರ್ಯಾದೆ ಹೋಯಿತು, ಇದೋಯ್ತು, ನಾನು ಯಾರು ಕೇಳೋರಿರ್ತ, ದುಃಖದಿಂದ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋ ತೀರ್ಮಾನ ಮಾಡ್ತಾನೆ. ಆಗ ಒಂದು ನರಿ ಬರುತ್ತೆ, ನರಿ ಬಂದು ಮಾತಾಡಿಸುತ್ತೆ ಅವನ ಏನಂತೆಲ್ಲ ಕೇಳುತ್ತೆ. ಅವನು ಹೇಳ್ತಾನೆ, ತುಂಬ ಅವಮಾನ ಆಯಿತು, ಸತ್ತೋಗ್ತೀನಿ ಅಂತ ಕೇಳಿದರೆ ಏನು ಅವಮಾನ ಆಯಿತು, ಇಷ್ಟು ಅವಮಾನ ಆಯ್ತಾ, ಹೋಯ್ತಪ್ಪ ಸತ್ ಏನು ಮಾಡ್ತೀವಿ ಮುಂದೆ ನೀನೀಗ, ಯಾಜಮ್ನ ಬರುತ್ತೆ ನೀನು ಸತ್ತಷ್ಟು ಏನು ಬೆನಿಫಿಟ್ ಸಿಗುತ್ತೆ ಸತ್ತರೆ. ಪುಣ್ಯಕ್ಕೆ ಇದು ಬಂದು ಆತ್ಮಹತ್ಯೆ ಮಾಡ್ಕೊಂಡವರಿಗೆ ಒಂದು ಪುಣ್ಯ ಇನ್ಸೆಂಟಿವ್ ಕೊಟ್ಟಿಲ್ಲ ಯಾವ್ದಾದ್ರು ಒಂದು ಕೊಟ್ಟು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡುವುದಾಗಿದೆ, ಅದಿಲ್ಲ ಏನು ಸಿಗುತ್ತೆ ನಿನಗೀಗ. ಇನ್ನೊಂದು ದೇಹ ಬರುತ್ತಷ್ಟೇ, ಆತ್ಮಹತ್ಯೆ ದೋಷ, ಕೆಟ್ಟದೇ ಒಳ್ಳೆ ದೇಹ ಬರೋದಿಲ್ಲ, ಕೆಟ್ಟ ದೇಹ ಬರುತ್ತೆ. ಎಲ್ಲ ಕಡೆ ಸಸ್ಪೆಂಡ್ ಆದವನಿಗೆ ಯಾರೋ ಕೆಲಸ ಕೊಡ್ತಾರೆ ಒಳ್ಳೆಯದನ್ನು ಕರೆದು, ಅಲ್ಲೇ ಸಸ್ಪೆಂಡ್ ಆದವನಿಗೆ ಇನ್ನು ಎಲ್ಲೆಲ್ಲೂ ಸಿಗೋ ಚಾನ್ಸ್ ಇರೋದಿಲ್ಲ. ಆತ್ಮಹತ್ಯೆ ಮಾಡಿದ್ರೆ ಇರೋ ಆಪರ್ಚುನಿಟಿ ಬಿಟ್ಟಾಗಲೇ ಅಕ್ಕ, ಅವನು ಸಿಗೋದಿಲ್ಲ ನಿನಗೆ. ನನ್ನ ನೋಡು ಅಂತ ಹೇಳೋದು, ನನ್ನ ನೋಡು, ಬರೀ ಏನಿಲ್ಲ ನಮಗೆ, ಕೈ ಗೊತ್ತ, ನಾವೀಗ ಮೈಲಿ ತುರ್ಚ್ಕೊಳಕ್ಕೆ ಬರಲ್ಲ, ತಿನ್ಲಕ್ಕೆ ಬರಲ್ಲ, ಏನೂ ಬರೋದಿಲ್ಲ, ನಾವೆಂಥ ಹೀನ ಯೋನಿ ನಮ್ಮದು. ಆದರೂ ನಾನು ಸತ್ತಿಲ್ಲ, ಯಾತಕ್ಕೆ ಗೊತ್ತಾ, ಸತ್ತರೆ ಇದಕ್ಕಿಂತ ಕೆಟ್ಟ ದೇಹ ಬಂದರೆ ಕಷ್ಟ ಅಂತ ಬದುಕಿದ್ದೇನೆ ಅಂತ ಹೇಳು. ಈ ಮಾತು ಕೇಳಿಬಿಟ್ರೆ ಮನುಷ್ಯ ಜನ್ಮ ಎಷ್ಟಿದೆ, ಎಷ್ಟು ಪ್ರೆಷಸ್, ಅದು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಸರಿಯಾಗಿ ಉಪಯೋಗಿಸೋದು ಅಂದರೆ ಏನು, ಸಾಧನೆ ಮಾಡಬೇಕು. ಜ್ಞಾನೇಂದ್ರಿಯ ಕೊಟ್ಟಿರೋ ಜಾತಕ್ಕೆ ಜ್ಞಾನ ಸಂಪಾದನೆ, ಕರ್ಮೇಂದ್ರಿಯ ಕೊಟ್ಟಿರೋ ಕರ್ಮ ಮಾಡೋದಕ್ಕೆ, ಅದು ಜ್ಞಾನ ಕರ್ಮ. ಕರ್ಮ ಬೇಡ ಅಂತ ಯಾರು ಹೇಳಿದರೆ, ಕರ್ಮ ಬೇಡ ಅನ್ನೋ ಶಾಸ್ತ್ರ ಆಗಿದ್ದರೆ ಪರಮಾತ್ಮ ಕರ್ಮೇಂದ್ರಿಯ ಕೊಡ್ತಾನೆ ಇರಲಿಲ್ಲ, ಕೊಟ್ಟು ಮಾಡಬೇಡ ಅಂತ ಯಾಕೆ ಹೇಳಬೇಕು. ಜ್ಞಾನ ಬೇಡ ಅಂತ ಹೇಳಿದರೆ ಜ್ಞಾನೇಂದ್ರಿಯ ಕೊಡ್ತಾನೆ ಇರಲಿಲ್ಲ. ಸೊ ಎರಡೂ ಕೊಟ್ಟಿದ್ದಾನೆ ಅಂದರೆ ಎರಡನ್ನೂ ಮಾಡಬೇಕು. ಮನಸ್ಸು ಯಾಕೆ ಕೊಟ್ಟಿದ್ದಾನೆ, ಕರೆಕ್ಟ್ ಕಂಟ್ರೋಲ್ ಮಾಡಬೇಕು. ಜ್ಞಾನ ಸರಿಯಾದ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಮೈಂಡ್ ಕಂಟ್ರೋಲ್ ಮಾಡಬೇಕು, ಸರಿಯಾದ ಕರ್ಮ ಮಾಡಲಿಕ್ಕೂ ಮನಸ್ಸು ಸರಿ ಇರಬೇಕು, ಅದು ಸರಿಯಾಗಿ ಉಪಯೋಗ ಮಾಡಿ ಅದು ಸಾಧನೆ. ಅದು ದೇಹ ಪ್ರಶಂಸ, ದೇಶ ಪ್ರಶಂಸ. ನಮ್ಮ ಭರತಖಂಡ ಅಂದರೆ ದೇವತೆಗಳು ಇಷ್ಟಪಡ್ತಾರಂತೆ ಇಲ್ಲಿ ಅವತಾರ ಮಾಡಬೇಕು ಅಂತ. ಇವ್ರು ಬಿಟ್ಟವಳಕ್ಕೆ ಇಷ್ಟಪಡ್ತಿರ್ತಾರೆ ಉಲ್ಟಾ ಬರ್ತಾಯಿ. ಇಂಥ ದೇಹದಲ್ಲಿ ಒಂದು ಮಾತು ಹೇಳ್ತಾರೆ, ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ಬೇರೆ ನಾವು ಜನ್ಮಗಳಲ್ಲಿ ಬೇರೆ ಸ್ವರ್ಗಲೋಕದಲ್ಲಿ ಬಿಟ್ಬಿಡಿ, ಭೂಲೋಕ ಇಂಡಿಯಾ, ಅಮೆರಿಕಾ, ಇಂಗ್ಲೆಂಡ್ ಬಿಟ್ಟುಬಿಡಿ, ಸ್ವರ್ಗಾದಿ ಲೋಕಗಳಲ್ಲಿ ಕಲ್ಪಗಟ್ಟಲೆ ವಾಸ ಮಾಡೋದಕ್ಕಿಂತ ವರ್ಷಗಟ್ಟಲೆ ಅಲ್ಲ, ಭೂಲೋಕದಲ್ಲಿ ಒಂದು ಕ್ಷಣ ಬಾರದ ವಾಸಿ ಅಂತ, ಗೊತ್ತಾಯ್ತಾ? ಒಂದು ಕ್ಷಣ ಬದುಕಿದ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಭರತಖಂಡದೊಳಗೆ. ಇದನ್ನು ಕಂಪೇರ್ ಮಾಡಿದರೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸ್ವರ್ಗಾದಿ ಲೋಕದ ಕಲ್ಪಗಟ್ಟಲೆ ಒಂದು ವಾಸ ಇಲ್ಲಿ, ಇಲ್ಲಿರೋದು ಒಂದೇ ಇಲ್ಲಿ. ಆಚಾರ್ಯ ಕೃಷ್ಣಾಮೃತ ಮಹಾನದರೆ ಬರೀತಾರೆ, ಜೀವಿತಂ ವೈಷ್ಣವಸ್ಯ ಎಷ್ಟು ಅಂದರೆ, ವರಂ ಪಂಚದಿನಾನ್ಯಪಿ, 5 ದಿವಸ ಬದುಕಿದ್ರು ವೈಷ್ಣವ ಪಂಚಭೇದಾದಿ ಜ್ಞಾನ ಹೊಂದಿ ಸದ್ಗತಿ ಹೋಗಿಬಿಡಬಹುದು. ಕಟ್ಟಾಂಗರಾಜ ಒಂದು ಮುಹೂರ್ತಕ್ಕೆ ಹೋಗ್ತಾನೆ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದು ಒಳ್ಳೆ ದೇಶ, ಒಳ್ಳೆ ದೇಹ, ಇನ್ನು ಕಾಲ, ಒಳ್ಳೆ ಕಾಲ ಇದು. ಇಷ್ಟೊತ್ತು ಬೈದಿರಲ್ಲ ಕಾಲನ, ಕೆಟ್ಟ ಕಾಲ ಕೆಟ್ಟ ಕಾಲ ಅಂತ ಕೇಳಿದರೆ, ಕೆಟ್ಟ ಕಾಲ ಆದರೆ ಸರಿಯಾಗಿ ಉಪಯೋಗ ಮಾಡಿ, ಕೆಟ್ಟ ಕಾಲದಲ್ಲಿ ಕಡಿಮೆ ಸಾಧನೆ ಮಾಡಿದರೂ ಕೂಡ ಅದು ಜಾಸ್ತಿ ಫಲ ಕೊಡ್ತದೆ, ಗೊತ್ತಾಯ್ತಾ? ಒಳ್ಳೆ ಕಾಲದಲ್ಲಿ ಎಲ್ಲರೂ ಮಾಡ್ತಾರೆ, ಅದರಿಂದ ಕಡಿಮೆ ಫಲ. ಕೆಟ್ಟ ಕಾಲದಲ್ಲಿ ಹೇಳಿಲ್ಲ, ವರ್ಸ್ಟ್ ಬ್ಯಾಚಲ್ಲಿ ಎಂದ ಎಷ್ಟೋ ಸರ್ತಿ ಹಿಂದೆಲ್ಲ ರ್ಯಾಂಕ್ ಗೋಲ್ಡ್ ಮೆಡಲ್ ಸೆಕೆಂಡ್ ಕ್ಲಾಸ್ ಬಂದರೆ ಬಂದ್ಬಿಡ್ತಾ ಇತ್ತು, ಈಗ ಹುಡುಗರೆಲ್ಲ ಫೇಲ್, ಒಬ್ಬನೇ ಸೆಕೆಂಡ್ ಕ್ಲಾಸ್, ಅವನೊಬ್ಬರಿಗೆ ರ್ಯಾಂಕ್, ಆ ಥರ ಬರ್ತೀವಿ. ಡಲ್ಲೆಸ್ಟ್ ಬ್ಯಾಚ್ ಕಲಿಯುಗಾದ್ರೆ ಡಲ್ಲೆಸ್ಟ್ ಬ್ಯಾಚ್. ಏಕಾದಶಿ ಮಾಡ್ತಾರೆ ಅಂದರೆ ಕುಣದಾಡಿ ಬಿಡ್ಬೇಕಂತ ಪುಣ್ಯ, ಗೊತ್ತಾಯ್ತಾ? ಸಂಧ್ಯಾನೆ ಮಾಡ್ತಾನೆ ಬಟ್ ಮಹಾಬ್ರಾಹ್ಮಣ ಇದ್ದಾಗ ಲೆಕ್ಕ, ಅದು ಆಗ ಎಲ್ಲ ಮಾಡಿ ಏನು ಬೆಳೆಯ, 1000 ಜಪ ಮಾಡ್ರೆ, 1000 ಜನ ಇದ್ದಾರೆ ಮೇಲೆ ಏನು ಕೇಳೋರು ಇರ್ತಿರ್ಲಿಲ್ಲ. ಸಂಧ್ಯಾ ತಪ್ಪದೇ ಮಾಡ್ತೀಯ, ದೇವ್ರನ್ನ ಒಪ್ತೀಯ ಅಂದ್ರೆ ಭಾರಿ ಪುಣ್ಯ ಅನ್ನೋ ಕಾಲ ಬಂದೋಗ್ಬಿಟ್ಟು. ಆದ್ದರಿಂದ ಕಲಿಯುಗದಲ್ಲಿ ಸಾಧನೆ ಮಾಡಿದರೆ, ಕಲಿಯರೇಕೋ ಮಹಾನ್ ಗುಣ, ಭಾಗವತಲ್ಲಿ ಹೇಳ್ತಾನೆ, ಮಹಾನ್ ಗುಣ, ಅತೀ ಕಡಿಮೆ ಪುಣ್ಯಕ್ಕೆ ಹೆಚ್ಚು ಫಲ ಕೊಡ್ತಕ್ಕಂಥ ಒಂದು ಅಪೂರ್ವ ಯುಗ ಇದು. ಆದ್ದರಿಂದ ಕಲಿಯುಗವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಕಾಲ ಬೇರೆ ಯುಗದಲ್ಲಿ 1,00,000 ವರ್ಷ ಕೃತಿಯುಗದಲ್ಲಿ ಸಾಧನೆ ಏನು ಮಾಡ್ಬೋದಾಗಿತ್ತೋ, ಬರೀ 100 ವರ್ಷದಲ್ಲೇ ಕಲಿಯುಗದಲ್ಲಿ ಅದನ್ನು ಮಾಡ್ಬೋದು. ಅಂದರೆ ಎಷ್ಟು ಅಪೂರ್ವವಾದಂಥ, ಕಂಪ್ಯೂಟ್ ಮಾಡ್ತಾರಲ್ಲ, 10-10 ಅಂದರೆ 100-80 ಆಯ್ತಲ್ಲ, ಆ ಟೈಪ್ 100-80 ಬರೀವಾಗ ಎಷ್ಟು ಕಷ್ಟ, 10-8 ಬರೋದು 80 ಭಾರಿ ಸುಲಭ ಆಗಿಬಿಡೋದು. ಅಂತ ಒಂದು ಅವಕಾಶ ಕಲಿಯುಗದಲ್ಲಿ ಇರೋದ್ರಿಂದ ನಾವು ಇದನ್ನು ಆಕ್ಟಿವ್ ಆಗಿ ಭಾಳ ಉತ್ಸಾಹದಿಂದ ಉಪಯೋಗ ಮಾಡಿಕೊಂಡ್ರೆ ಭಾರಿ ಪುಣ್ಯ ಬರೋದ್ರಿಂದ ಇದನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಎಂಬುದು ಕಾಲ. ದೇವತೆಗಳು ಅದಕ್ಕೆ ಕಾಯ್ತಾ ಇರ್ತಾರೆ. ಆ ದೃಷ್ಟಿಯಿಂದ ಈ ಕಾಲದ ಮಹತ್ವ ಕೇಳಿದ ಮೇಲೆ ವರ್ಷ ಪೂರ್ತಿ ಪ್ಲಾನ್ ಮಾಡಿಕೊಂಡು ತುಂಬ ದಿನ ಏನು ಮಾಡ್ತಾರೆ, ಏಕಾಚಿ ಟೂರ್ ಹಾಕ್ಕೊಂಡ್ಬಿಡೋದು. ಸುಸ್ತಾಯಿತು, ಶಾಸ್ತ್ರ ಹೇಳಿದ್ದು ಸುಸ್ತಾರ ತೊಗೋಬೋದು ಅಂತ ಹೇಳಿದೆಯಲ್ಲ, ತೊಗೊಂಬಿಡೋದು. ಯಾವ ರೀತಿ ಪ್ಲಾನ್ ಮಾಡಬಾರದು. ಸರಿ, ಒಂದು ಪುಣ್ಯಕ್ಕೆ ಒಂದನೇ ತಾರೀಕು ಹೇಗೆ ಸಂಬಳಕ್ಕೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಿರ್ತಾನಲ್ಲ, ಆ ಥರ ಪ್ರಾಣ ಏಕಾದಶಿ ಪುಣ್ಯ ಮ್ಯಾಕ್ಸಿಮಮ್ ಪುಣ್ಯ ತಗೋಬೇಕಾದ್ರಿಂದ ಅದು ಕ್ಲಾಶ್ ಆಗೋದಾದ್ರೆ ಬೇರೆ ಕೆಲಸ ಮಾಡೋದಿಲ್ಲ. ಇಷ್ಟು ಪುಣ್ಯ ಕೊಡೋ ಶಕ್ತಿ ಯಾರಿಗಿಲ್ಲ, ಅರ್ಥ ಆಯ್ತಾ? ನಮಗೆ ಪುಣ್ಯ ಸಂಪಾದನೆ ಮಾಡ್ತಾನೆ ಅರ್ಥ ಆಗೋದಿಲ್ಲ, ಹಣ ಬರ್ತಾನೆ ಅರ್ಥ ಆಗಿಬಿಡುತ್ತೆ ನಮಗೆ. ಇಷ್ಟು ಹಣ ಕೊಡ್ತಾರೆ ಅಂತ ಅಷ್ಟೇ ಕೆಲಸಕ್ಕೆ ಹೋಗ್ತಾರೆ. ದೇವರು ಹಣ ಕೊಡೋದಿಲ್ಲ, ಪುಣ್ಯ ಕೊಟ್ಬಿಡ್ತಾರೆ. ಹಣ ಯಾತು ಕೊಡೋದಿಲ್ಲ ಗೊತ್ತಾ? ಹಣ ಡಿವ್ಯಾಲ್ಯೂ ಆಗ್ಲಿಕ್ಕೆ ಬರ್ತದೆ, ಬ್ಯಾನ್ ಆಗ್ಲಿಕ್ಕೆ ಬರ್ತದೆ, ಗೊತ್ತಾಯ್ತಾ? ಪುಣ್ಯ ಬೇರೆ ಆಗೋದಿಲ್ಲ, ಪುಣ್ಯ ಯಾವಾಗಲೂ ಹಾಗೆ ಉಳಿಯೋದ್ರಿಂದ ದೇವರು ಇನ್ ಟರ್ಮ್ಸ್ ಆಫ್ ಪುಣ್ಯ ಕೊಡ್ತಾರೆ. ಪುಣ್ಯ ಅಂಬುದು ಎಲ್ಲಿ ಬೇಕಾದ್ರೆ ಎನ್ಕ್ಯಾಶ್ ಆಗ್ತದೆ, ಹಣ ಅಲ್ಲಲ್ಲೇ. ಆಯುಷ್ಯ ಭಾರಿ ಕಡಿಮೆ, ಅದು ಜುಡಿಷಿಯಲ್ ಭಾರಿ ಕಡಿಮೆ. ನಮ್ಮ ನೋಟು ಇಲ್ಲೇ ಬೇರೆ ಔಟ್ಸೈಡ್ ನಡೆಯೋದಿಲ್ಲ, ಇಲ್ಲಿ ಮಾತ್ರ ಪುಣ್ಯ ಎಲ್ಲಿ ಬೇಕಾದರೂ ನಡೀತದೆ. ಆದ್ದರಿಂದ ಪುಣ್ಯ ಸಂಪಾದನೆ ತುಂಬ ದೊಡ್ಡ ಆಸ್ತಿ, ಅದು ಅದಕ್ಕಿಂತ ಆಸ್ತಿ ಮತ್ತೊಂದಿಲ್ಲ. ಅದನ್ನು ಪಡೀಲಿಕ್ಕೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವ. ಎಷ್ಟು ಒತ್ತು ಕೊಟ್ಟು ಹೇಳ್ತಾರೆ, ಸಾರ್ಥಕ ಮಾಡ್ಕೋಬೇಕು. ಈ ಪಂಚಾಂಗ ಶ್ರವಣ ಪಂಚ ಅಂಗಗಳಾದ್ದರಿಂದ ಪಂಚಭೇದಾದಿ, ಇದು ಪಂಚಾಂಗ ಆದರೆ ಕಾಲಾದಿ ಜ್ಞಾನ ಬಂದರೆ ಅದು ಒಳ್ಳೆ ಸಾಧನೆ ಅಂತ ಸಾಧನೆ ಇಟ್ಕೊಂಡು ಅದು ಹೇಳಿಕೊಟ್ಟ ಗುರು ಶ್ರೀಮದ್ ಆಚಾರ್ಯರು. ನಗ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ, ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರೀಂಚಿ ಎನಿಪ ಆನಂದ ತೀರ್ಥರ ನೆನೆವೆನು ಅನುದಿನವು. ಇನ್ನು ಸರ್ವಶಬ್ದ ವಾಚ್ಯತ್ವದಿ ವಿಲಂಬಿ ಅಂತ ಹೆಸರಿದೆ. ದೇವರ ಹೆಸರಾಗತ್ತ ಅಂದ್ರೆ ಆಗತ್ತೆ. ಲಂಬ ಅಂದರೆ ಎತ್ತರ, ಲಂಬು ಲಂಬು ಅಂತ ಕರೀತಾರೆ. ಲಂಬ ಅಂದರೆ ಎತ್ತರ, ವಿಲಂಬ ವಿಲಂಬ ವಿ ಅಂದರೆ ವಿಶೇಷವಾಗಿ ಎತ್ತರ ಇದ್ದಾನೆ ಪರಮ. ಎಷ್ಟೆತ್ತರ ಅಂದರೆ ತ್ರಿವಿಕ್ರಮ ನೋಡ್ಕೊಂಡ್ಬಿಟ್ರೆ ಎಷ್ಟೆತ್ತರ ದೇವರು, ಅದಕ್ಕೆ ವಿಲಂಬ ಅಂತ ದೇವರಿಗೆ ಹೆಸರು. ನಮ್ಮ ಕನ್ನಡದಲ್ಲಿ ವಿಲಂಬ ಅಂದರೆ ಲೇಟ್ ಅಂತ, ಸಂಸ್ಕೃತದಲ್ಲಿ ವಿಳಂಬ ಅಂದರೆ ಲೇಟ್ ಅಂತ ಅರ್ಥ ಇದೆ. ಮತ್ತು ವಿಲಂಬ ಯಾಕಾಯ್ತು ಅಂದರೆ ತೃತೀಯ ಅತಿಶಯ ಅಂತ ಕರೀತಾರೆ. ಮೂರು ಬಂದುಬಿಟ್ರೆ ಇನ್ನೂ ಜಾಸ್ತಿ ಅಂತ ಅರ್ಥ. ಅದು ಹೇಳ್ತಾರಲ್ಲ ಅತ್ಯತಿಷ್ಟ ದಶಾಂಗುಲಂ ಪಾದೋಶ್ಯ ವಿಶ್ವಾಭೂತಾನಿ, ಅದು ವಿಳಂಬಿ ಅಂದರೆ ಭಗವಂತನ ಹೆಸರದು. ದೇವರು ದೈತ್ಯರಿಗೆ ಫಲವನ್ನು ವಿಳಂಬವಾಗಿ ಕೊಡ್ತಾರೆ, ಅದಕ್ಕೂ ವಿಳಂಬಿ ಅಂತ ಹೇಳ. ಮತ್ತು ಸಜ್ಜನರಿಗೆ ಅನಿಷ್ಟಗಳನ್ನು ಕೊಡೋದನ್ನು ಲೇಟ್ ಮಾಡ್ತಾನೆ, ಅದಕ್ಕೂ ದೇವರು ವಿಳಂಬಿ ಅಂತ. ಪರೇಶಾಂ ವಿಳಂಬ ಅಂತ ಆಚಾರ ಪದ ಉಪಯೋಗಿಸಿದ್ದಾರೆ ಆ ಮಾತನ್ನು, ವಿಳಂಬವಾಗಿ ಕೊಡ್ತಾನೆ. ಆದ್ದರಿಂದ ಹಾಗೆ ಮತ್ತು ದೇವರು ವಿಶಿಷ್ಟವಾದಂತಹ ವಿಲಕ್ಷಣವಾದಂಥ ಎತ್ತರ, ಪರ್ವತದ ಎತ್ತರ ಇದ್ದ ಹಾಗಲ್ಲ. ವಿ ಶಬ್ದಕ್ಕೆ ವಿಶೇಷ ಅಂತ ಅರ್ಥ, ವಿಲಕ್ಷಣ ಅಂತ ಅರ್ಥ. ಸರ್ವ ವಿಲಕ್ಷಣವಾದಂಥ ಎತ್ತರ ದೇವರು. ಆಕಾಶ ಬಹಳ ಎತ್ತರನೇ, ಚೈತನ್ಯ ಇಲ್ಲ ಅದಕ್ಕೆ. ಮಹಾಲಕ್ಷ್ಮಿ ಅಭಿಮಾನಿ ದೇವತೆ, ಅದು ಸ್ವಾತಂತ್ರ್ಯ ಇಲ್ಲ ದೇವರದ. ಅದಕ್ಕೆ ವಿಳಂಬ ಭಾರಿ ಶ್ರೇಷ್ಠವಾಗಿದ್ದಾರೆ. ಅದು ಒಟ್ಟು ವಿಳಂಬನಾಮ ಸಂವತ್ಸರದಲ್ಲಿ ವಿಳಂಬ ಮಾಡದೆ ಸಾಧನೆ ಮಾಡಿದರೆ ಅದು ಬಹಳ ಶ್ರೇಷ್ಠ. ಇದು ಹೇಳಿದ ತಕ್ಷಣ ಮುಂದಿನ ಜನ್ಮ ಅಂದ್ಬಿಡ್ತಾರೆ, ಅದು ಹಾಗಾಗಬಾರ್ದು. ಏಕಾಶಿ ಮುಂದಿನ ಜನ್ಮ ಎಲ್ಲ ಮುಂದಿನ ಜನ್ಮ, ಇದು ಮಾತ್ರ ಸಿನಿಮಾಗೇನು ಟಿ ವಿ ಇವತ್ತು ಸೀರಿಯಲ್ ಈ ಜನ್ಮದಲ್ಲೇ ಆಗಬೇಕು, ಹಾಗೆ ಮಾಡಬಾರ್ದು. ಅದಕ್ಕೆ ಹೇಳ್ತಾರೆ ಪುಣ್ಯನ ವಿಳಂಬವಿಲ್ಲದೆ ಮಾಡಿ, ಪಾಪನ ಮಾಡಬೇಡಿ. ಅಕಸ್ಮಾತ್ ಅನಿವಾರ್ಯ ಆದರೆ ವಿಳಂಬ ಮಾಡ್ಲಿಕ್ಕೆ ಹೋಗಲಿ, ಸ್ವಲ್ಪ ತಡೆ, ಇನ್ನೊಂದು ಗಂಟೆ ಅಂತ ದಾಟ್ಬಿಡೋದು, ಮುಗಿದು ಬಿಡಿಸ್ಬಿಡ್ಬೋದು. ಮೊದಲೇ ತೊಗೊಂಡ್ಬಿಟ್ರೆ ಹೋಗಿಬಿಡುತ್ತಾವೆ. ಎಷ್ಟೋ ದಿನ ಕಾವ್ಯನನ್ಸ್ ಸ್ವಲ್ಪ ತಡ್ಕೊಂಡು ಸರಿ ಹೋಗ್ತಿತ್ತೆ ಅನ್ನೋ, ಟೂ ಲೇಟ್ ಮುಗಿದೋಯ್ತು. ಮತ್ತೆ ಶ್ರವಣ ಇನ್ನೊಂದು ಎಷ್ಟೋ ವರ್ಷ ಕಾಯ್ಬೇಕಾಗತ್ತೆ. ಅದಕ್ಕೆ ವಿಳಂಬವಾಗಿ ಪಾಪ ಮಾಡಬೇಕು, ಪಾಪ ಮಾಡಬಾರ್ದು, ಮಾಡೋದ್ರೆ ವಿಳಂಬ. ಪುಣ್ಯನ ಮಾಡಲೇಬೇಕು, ವಿಳಂಬ ಮಾಡದೇ ಮಾಡಬೇಕು. ಭೀಮಸೇನದವರು ತೋರಿಸ್ಕೊಟ್ರಲ್ಲ ಮಧ್ಯರಾತ್ರಿಯಲ್ಲಿ ಮಾಡಿದ್ಬಿಟ್ಟು, ಆ ಥರ ತೋರಿಸಿದ್ರೆ ಸರಿ ಹೋಗ್ತದೆ. ಅದಕ್ಕೆ ಪಂಚಾಂಗ ಶ್ರವಣ ಅರ್ಥವತ್ತಾಗದು. ಅದರಿಂದ ಮತ್ತೆ ಎಲ್ಲ ಆರಾಧನೆಗಳು, ವ್ರತೋಪವಾಸಗಳು ವಿಶೇಷವಾದಂಥ ರೀತಿಯಲ್ಲಿ ಮಾಡಿ ಎಷ್ಟು ಪುಣ್ಯ ತಗೊಳ್ಳೋಕ್ಕೆ ಸಾಧ್ಯ ಇದೆ ಮ್ಯಾಕ್ಸಿಮಮ್ ತೊಗೊಂಡ್ಬಿಡ್ಬೇಕು. ವರ್ಷ ಪೂರ್ತಿ ರಿವೈಸ್ ಮಾಡ್ಕೋತಾರಲ್ಲ, ಮಾರ್ಕ್ಸ್ ಸರಿಯೆಲ್ಲ ಬರ್ದಿದ್ದೇನೆ ಅಂತ ಹೇಳಿಬಿಟ್ಟು, ಎಲ್ಲ ವ್ರತ ಮುಗೀತಾ, ಎಲ್ಲ ಇದಾಯ್ತಾ, ಎಲ್ಲ ಬೆನಿಫಿಟ್ ತೊಗೊಂಡಾಗಿದೆಯಾ ಅಂತ ಯೋಚನೆ ಮಾಡಬೇಕೇ ಹೊರತು, ನಾವು ಮಾಡಿದ್ದು ಜಾಸ್ತಿ ಅಂತ ತಿಳ್ಕೊಂಡ್ರೆ ಸಾಧನೆ ಅಲ್ಲ, ನಾವು ಮಾಡಿದ್ದು ಕಡಿಮೆ ಅಂತ ತಿಳ್ಕೊಂಡ್ರೆ ಸಾಧನೆ. ನಾವು ಸಂಪಾದನೆ ಹಾಗೆ ಮಾಡ್ಕೋತೇವೆ, 2 ಲಕ್ಷ ಬಂದರೂ 3 ಲಕ್ಷ ಬರಲಿಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಹಾಗಲ್ಲ, ಇಲ್ಲಿ ಹೆಚ್ಚು ಪುಣ್ಯ ಮಾಡಬೇಕು, ಯಾಕೆ ಮೋಕ್ಷಕ್ಕೆ ಇನ್ಇಡಿಕ್ವೇಟ್ ಇದು, ಗೊತ್ತಾಯ್ತಾ? ಮನೆ ತೊಗೊಳ್ಬೇಕು, ಎಷ್ಟು ಬೇಕಂದ್ರೆ 20 ಲಕ್ಷ ಇದೆ ಮನೆ, ಸೈಟ್ ಕೂಡ ಬರೋದ್ರೆ ಹೋಗಂತ ಹೇಳಿಬಿಡ್ತಾ. ಹಿಂದೆ ಇದ್ದ ಕಾಲ ಹೀಗಿಲ್ಲ. ಆದ್ದರಿಂದ ನಿಮಗೆ ಮನೆ ಬೇಕು ಅಂದರೆ ದುಡ್ಡು ಜಾಸ್ತಿ ಇರಬೇಕು. ವೈಕುಂಠದಲ್ಲಿ ಮನೆ ಮಾಡಬೇಕಾದ್ರೆ ಮೆಜೆಸ್ಟಿಕ್ನ ಸೈಟ್ ತೊಗೋಬೇಕಾದ್ರೆ ಎಷ್ಟು ದುಡ್ಡು ಬೇಕು ನಿಮಗೆ? ವೈಕುಂಠದಲ್ಲಿ ತೊಗೋಬೇಕಾದ್ರೆ ಗೋವಿಂದ ಎಷ್ಟು ಜನಗಳು ಪುಣ್ಯ ಮಾಡಬೇಕು, ಗ್ರೇಸ್ ಮಾರ್ಕ್ಸ್ನಲ್ಲೇ ಸಿಗಬೇಕು, ಮ್ಯಾಕ್ಸಿಮಮ್ ಮಾಡಬೇಕು, ಕಡಿಮೆ ಸ್ವಲ್ಪ ಮಾಡಲಿಕ್ಕೆ ಹೋಗಬಾರ್ದು. ಕ್ಷಣ ಕ್ಷಣನೂ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡಾಗ ರಾಯರಂಥವ್ರನ್ನ ನೆನೆಸುವಂಥವ್ರನ್ನು ಇಂತಿಂಥ ಕೆಲಸ ಮಾಡಿದವರು ಮಹಾನುಭಾವರು. ನಾ ಇದೇ ಕಲಿಯುಗದವರೇ, ಮತ್ತೆ ಬೇರೆ ಯುಗ ನಮ್ಮ ಬೇರೆ ಯುಗದವರು ಆಗಿದ್ದರೆ ಕೃಷ್ಣನ ಕಥೆ ಪ್ರಹ್ಲಾದನ ಕಥೆ ಕೇಳಿಬಿಡೋ ಕೃತಿಗಾದ ಕೈ ಮುಂದೆ ಉಳಿದವರಾಗಿ ಒಬ್ಬರ ಕತೆ ಎಲ್ಲ ಯುಗದಲ್ಲಿ ಹತ್ತಿರದಲ್ಲಿ ದೂರ ಕೂಡ ಇಲ್ಲ, ಮತ್ತೆ ಹತ್ತಿರದಲ್ಲಿದ್ದಾರೆ. ಅವರ ಸಾಧನೆ ನೋಡಿಬಿಟ್ರೆ ಕೃತಯುಗದಲ್ಲಿ ಮಾಡೋ ಸಾಧನೆ ಕಲಿಯುಗದಲ್ಲಿ ಮಾಡಿದ್ದಾರೆ ಎಲ್ಲ ಕೂಡ. ಕೃತಯುಗದಲ್ಲಿ ಮಾಡೋದನ್ನು ಭೀಮಸೇನ ದೇವರ ಮತ ಅಲ್ಲ, ಭೀಮಸೇನದೇವರು ಮಾಡಿಸಿದ್ರು ಅಂದರೆ ಮತದವರೇ ಮಾಡೋಕ್ಕೆ ಬರುತ್ತದೆ ಅಂತ. ಜೈತೀರ್ಥರ ನ್ಯಾಯಸುಧ ಎಷ್ಟು ಕೃತಯುಗ ಬಂದರೂ ಕೂಡ ನ್ಯಾಯಸುಧ ಉಡಿಬೇಕು ಅಂತ ಗ್ರಂಥ ಬರೆದಿದ್ದ. ಆಚಾರ ಸೊಲುಮೂಲ ಬಿಡಿ ಅದು ಜಗತ್ತಿಗೆ ಟೆಕ್ಸ್ಟ್ ಬುಕ್ ಅದು. ತಾಮಂತ್ರವರ್ಣೈನ ಅನುವರ್ಣನೀಯ ಸುರಾಧ್ಯಾನರ ಅಂತ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೆಚ್ಚೆಚ್ಚು ಸಾಧನೆ ಮಾಡೋದಕ್ಕೆ ಇಂಥ ಪಂಚಾಂಗ ಶ್ರವಣ ಉಪಯುಕ್ತವಾಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ನೀವೆಲ್ಲರಿಗೂ ಕೂಡ ವಿಶೇಷವಾದಂತಹ ಶುಭಾಶಯಗಳನ್ನು ಕೋರ್ತಾ ಇವತ್ತೇ ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಶ್ರೀ ಹೆಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ವಿ ಸತ್ಯನಾರಾಯಣ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜ ದಂಪತಿಗಳು, ಶ್ರೀ ಟಿ ಶ್ರೀಪತಿ ದಂಪತಿಗಳು, ಶ್ರೀ ವೆಂಕಟೇಶ್ ದಂಪತಿಗಳು ಮತ್ತು ಅನೇಕ ಮಳ್ಳೂರು ಶ್ರೀಧರ್ ದಂಪತಿಗಳು ಮತ್ತು ತುಂಬ ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ವಿಶೇಷವಾದಂತಹ ಅನುಗ್ರಹ ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಇಲ್ಲಿ ಹನುಮಜ್ ಜಯಂತಿ ದಿವಸ 31ನೇ ತಾರೀಕು ಹನುಮಜ್ ಜಯಂತಿ, ಹನುಮಂತ ದೇವರ ಬಗ್ಗೆ ಅವರ ಸಂದೇಶ, ಅವ್ರ ಬಗ್ಗೆ ತುಂಬ ತಪ್ಪು, ಹನುಮಂತರ ಕೆನ್ನೆ ಒಡೆದೋಯ್ತು ಏನೋ ತಿಳ್ಕೊಂಡ್ಬಿಟ್ಟಿರ್ತಾರೆ, ಏ ಸುಳ್ಳೆ ತಪ್ಪುಗಳವೆಲ್ಲ ಕೂಡ ಯಾವತ್ತು ಪ್ರವಚನ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಂ.